ಕಲ್ಪಮಹೇಂದ್ರಾದಿಬೃಂದಾರಕೇಂದ್ರೈಃ ವೃತ್ತಂ ವ್ಯಾಪ್ತಂ ಸ್ವಗುಣಗಣಕೋ ದೇಶತಶ್ಚಾಲತಶ್ಚ ಭೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಖ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ವಿರತ್ನಂ ಕೌಸಲ್ಯಾಯಾಲಸತು ಮಮಹರನ್ ಮಂಡಲೇ ಪುತ್ರರತ್ನಂ ಆಪಾದಮೌಲಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸುಗ್ರೀವಾಭಯದಂ ಸಮ್ಯಗ್ ಉಗ್ರಸೇನ ವಿಭೂಷಿತಂ ಉಗ್ರ ವಿಗ್ರಹ ಹಂಸಾರಂ ಭಕ್ತಾಭಯಕರಗ್ರಹಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಸಾರ್ವಭೌಮರು ತಮ್ಮ ಅದ್ಭುತವಾಗಿರತಕ್ಕಂಥ ಮಹಿಮೆಯನ್ನ ನಿರೂಪಣೆ ಮಾಡ್ತಾ ನರಕೇ ಪರಕೀಯಾಶ್ಚ ಸುರಕಾರ್ಯ ವಿವರ್ಜಿತಾ ಸ್ವಕೀಯ ಅಪಿ ಪಾಕೀಯಾ ಪ್ರಕೀರ್ಯ ಮಮ ಪೂಜನಂ ಶರಣಂ ಮರಣಾತೀತಂ ಕರುಣಾಕರ ಮಂಜಸಾ ತರಣಿಂ ಮೋಹಸರಣೇ ಪುರಣಂ ಕರಣಂಚ ಮಾಂ ಆಗತ ಸ್ವಾಗತೋಕ್ತ್ಯಾಚ ಕಾಗತಿ ಪಾಪಿನಾಮಿಹ ಅಂದರೆ ನರಕಸ್ಥರನ್ನ ವಾದಿರಾಜಗುರು ಸಾರ್ವಭೌಮರು ಉದ್ಧಾರ ಮಾಡಿದ್ದಾರೆ. ನರಕದಲ್ಲಿ ಕುಂಭೀಪಾಕ ಇತ್ಯಾದಿ ಶಿಕ್ಷೆಗೆ ಅವರು ಯೋಗ್ಯರಾಗಿರ್ತಕ್ಕಂಥವ್ರು. ಅನೇಕ ವಿಧ ಅಪರಾಧಗಳನ್ನು ಮಾಡಿ ಸುರಕಾರ್ಯವನ್ನೆಲ್ಲ ಬಿಟ್ಟವರಾಗಿ ಪ್ರಕೀರ್ಯ ಮಮ ಪೂಜನಂ ನನಗೆ ಗೌರವ ಪೂಜೆಯನ್ನು ಸಲ್ಲಿಸುವುದನ್ನು ಬಿಟ್ಟು ಮೋಹಕ್ಕೊಳಗಾಗಿ ಅವರು ನರಕಕ್ಕೆ ಬಿದ್ದವರು. ಅಂಥವರು ನನ್ನಿಂದ ಉದ್ಧಾರ ಆಗಿದ್ದಾರೆ, ನನಗೆ ಶರಣಾಗತರಾದಾಗ ನಾನು ಅವರನ್ನ ಸ್ವಚ್ಛವಾಗಿರ್ತಕ್ಕಂತಹ ಭಗವಂತನ ತತ್ವ ಹೇಳಿ ಉದ್ಧಾರ ಮಾಡಿದ್ದೇನೆ ನರಕಸ್ಥರನ್ನ. ಇತ್ತೇವಂ ನರಕೋತ್ತಾರಂ ಪ್ರಾತಾರಂ ಸರ್ವಸಜ್ಜನಾನ್ ಶ್ರುತ್ವಾ ಹಿತ್ವಾ ಕಾಮಾರ್ಥಂ ನರಕಂ ಯಾಂತು ಮತ್ಪದಂ. ಹೀಗೆ ನರಕೋತ್ತಾರ ನಾನು, ನರಕದಲ್ಲಿ ಬಿದ್ದವರನ್ನ ಉದ್ಧಾರ ಮಾಡತಕ್ಕಂತಹ ಶಕ್ತಿಯನ್ನು ಪಡೆದಿದ್ದೇನೆ ಭಗವಂತನ ಅನುಗ್ರಹದಿಂದ. ಆದ್ದರಿಂದ ಈ ನರಕೋತ್ತಾರಣ ಮಾಡಿದ ಈ ಕಾರ್ಯವನ್ನು ಎಲ್ಲರೂ ಕೂಡ ಕೇಳಿ ತ್ರಾತಾರಂ ಸರ್ವಸಜ್ಜನ ಅಂದ ಎಲ್ಲ ಸಜ್ಜನರಿಗೆ ರಕ್ಷಕನಾದ ನನ್ನ ಈ ಚರಿತ್ರೆಯನ್ನು ಕೇಳಿ ಹಿತ್ವಾತು ಕಾಮಾರ್ಥಿ ಕಾಮದಿಂದ ಪ್ರಾಪ್ತವಾಗತಕ್ಕಂಥ ದುಃಖವನ್ನು ಪರಿಹಾರ ಮಾಡಿಕೊಂಡು ಹಾಗೆ ನರಕವನ್ನು ಕೂಡ ಪರಿಹಾರ ಮಾಡಿಕೊಂಡು ಯಂತು ಮತ್ಪದಂ ನನ್ನ ಪಾದವನ್ನು ಸೇರ್ಲಿ ಅಂತ ಹೇಳಿ ಅವರಿಗೆ ಕ್ರಕಚಚ್ಛೇದನಂ ಚಾಪಿ ಭಿತ್ವಾ ಸರ್ವೇ ದಿವಂ ಯೇಯು ಎಂಥ ಶಿಕ್ಷೆ ಆಗಬೇಕಾಗಿತ್ತು ಅಂದರೆ ಗರಗಸದಿಂದ ಅವರನ್ನ ಕೊಯ್ದು ಬಿಡಬೇಕಾಗಿತ್ತು ನರಕದಲ್ಲಿ, ಅಂಥ ಶಿಕ್ಷೆಯನ್ನೆಲ್ಲ ತಪ್ಪಿಸಿಕೊಂಡು ಅವರು ಹೋದವರಿದ್ದಾರೆ. ಅದರಿಂದ ಇದು ಒಂದು ನನ್ನ ಮಹಿಮೆ ನರಕೋತ್ಕಾರಣ ಅಂತನ್ನೋದು. ಇನ್ನೊಂದು ರಾಜರು ತಮ್ಮ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ, ಅವರ ಗ್ರಂಥದ ಮೇಲಾಗಲಿ ಅವರ ಗುರುತ್ವದ ವಿಷಯದಲ್ಲಾಗಲಿ ನಾವು ಸಂದೇಹ ಪಡ್ತಕ್ಕದ್ದಲ್ಲ. ಹಿಂದೊಮ್ಮೆ ರುದ್ರಾದಿ ದೇವತೆಗಳು ಪರಮಾತ್ಮನ ಬಳಿ ಹೋಗಿದ್ರಂತೆ, ನನಗೊಬ್ಬ ಗುರು ಬೇಕು ಅಂತ ಗುರುವನ್ನ ಅರಿಸಿಕೊಂಡು ಭಗವಂತನ ಬಳಿ ಹೋಗಿದ್ದಾರೆ. ಅದೇ ಸಂದರ್ಭದಲ್ಲಿ ಗಾಂಧರ್ವ ವಿದ್ಯಾ ಪಾರಂಗತರಾದ ಅನೇಕರು ಅಲ್ಲಿಗೆ ಬಂದರಂತೆ. ಅವರಿಗೂ ಕೂಡ ಒಬ್ಬ ಗುರು ಬೇಕಾಗಿತ್ತು, ಗುರುಗಳನ್ನು ಹುಡುಕೊಂಡು ಬಂದಿದ್ದಾರೆ. ಆದರೆ ಅವರೆಲ್ಲ ಪಂಡಿತ ಮಾನಿನ ಗಂಧರ್ವಾಪಿ ಗಾಂಧರ್ವ ಶೌಂಡಾಹ ಪಂಡಿತ ಮಾನಿನ, ಗಾಂಧರ್ವ ವಿದ್ಯೆಯಲ್ಲಿ ನಿಪುಣರಾಗಿದ್ದರು, ನಾವೇ ಪಂಡಿತರು ಅಂತ ಅವರಿಗೊಂದು ದುರಭಿಮಾನ ಇತ್ತು. ಹರಿಂ ಯಯುರ್ ಮುರಾರಿಂ ತಚ್ಚರಣಂ ಪರಮಾದರಾತ್, ತತ್ವವನ್ನು ತಿಳ್ಕೊಳ್ಳಿಕ್ಕೆ ಒಬ್ಬ ಗುರು ಬೇಕು ಅಂತ ಗುರುವನ್ನು ಹುಡುಕೊಂಡು ಪರಮಾತ್ಮನ ಬಳಿ ಬಂದಾಗ ಆ ಪರಮಾತ್ಮ ಗಂಧರ್ವರಿಗೆ ನಿಮಗೆ ಗುರು ಯಾರಾಗಬಹುದು ಅಂತ ತೋರಿಸಲಿಕ್ಕೆ ರಾಜರ ಕಡೆ ದೃಷ್ಟಿ ಹಾಕಿದನಂತ, ಇವರನ್ನ ಗುರುಗಳು ಅಂತ ಸ್ವೀಕಾರ ಮಾಡ್ರಿ ಅಂತ. ಆವಾಗ ಆ ಗಂಧರ್ವರು ಕೆಲವರು ಇವರೇನು ಗುರುಗಳಾಗ್ತಾರೆ ನಮಗೆ ಅಂತ ಸ್ವಲ್ಪ ಸಂದೇಹ ವ್ಯಕ್ತಪಡಿಸಿದ್ರಂತೆ, ಮೂಗು ಮುರಿಯೋದು ಅಂತಾರೆ, ಇವರನ್ನ ಇವರ ಹತ್ರ ಏನು ಪಾಠ ಕೇಳೋದು ಅಂತ ಅನಿಸಿಬಿಡ್ತಂತೆ. ಆವಾಗ ಈ ರೀತಿ ರಾಜರನ್ನ ಇವರನ್ನು ಗುರುಗಳು ಅಂತ ಸ್ವೀಕಾರ ಮಾಡಲಿಕ್ಕೆ ಅವರು ಸಂದೇಹ ಪಟ್ಟದ್ರಿಂದ, ಸಂಕೋಚ ಪಟ್ಟುಕೊಂಡದ್ರಿಂದ ತನ್ನ ವಾದಿರಾಜರ ಮಹಿಮೆಯನ್ನು ತಿಳಿಯದೇನೆ ಈ ಅಪರಾಧ ಮಾಡಿದ್ದರಿಂದ ಅವರಿಗೆ ಅನೇಕ ಶಿಕ್ಷೆ ಆಗಿದೆ. ಒಂದು ಕೆಟ್ಟ ಕುಲದಲ್ಲಿ ಹುಟ್ಟಿದ್ರಂತೆ, ಆವಾಗ ಸಮೀಚೀನ ಗುರುಗಳ ಲಾಭ ಆಗದೇನೆ ದಾರಿ ತಪ್ಪಿಸ್ತಕ್ಕಂಥ ಅಸದ್ಗುರುಗಳು ಸಿಕ್ಕರಂತೆ. ಅವರು ದುಷ್ಟಶಾಸ್ತ್ರಗಳನ್ನೇ ಬೋಧನೆ ಮಾಡಿದ್ರಂತೆ, ಅದರಿಂದ ವಿಪರೀತ ಜ್ಞಾನವೇ ಪ್ರಸಕ್ತವಾಯಿತು. ಆಮೇಲೆ ಯಾವ ದೇವತೆಗಳ ಜೊತೆಗೆ ಆ ಗಂಧರ್ವರು ಬಂದಿದ್ರು ಆ ದೇವತೆಗಳೇ ವಾದಿರಾಜರನ್ನ ಕೇಳಿಕೊಂಡ್ರಂತೆ, ನಮ್ಮ ಜೊತೆಗೆ ಬಂದಿದ್ರು ಆದರೆ ನೀವು ಗುರುಗಳು ಅಂತ ಪರಮಾತ್ಮ ಸೂಚಿಸಿದಾಗ ಅವರು ಅದನ್ನು ಒಪ್ಪದೇನೆ ಅವಹೇಳನ ಮಾಡಿದ್ರು, ನಿಮ್ಮನ್ನು ಅವಜ್ಞೆ ಮಾಡಿದ್ರು, ಬರೀ ದೃಷ್ಟಿಯಲ್ಲೇ ಅವಜ್ಞೆ ಮಾಡಿಬಿಟ್ರಂತೆ. ಆದ್ರಿಂದ ಅವರ ಅಪರಾಧವನ್ನು ಕ್ಷಮಿಸಬೇಕು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದ್ರಂತೆ. ಆವಾಗ ವಾದಿರಾಜರು ಅವರನ್ನ ಹಾಗೆ ಆಗಲಿ ಅಂತ ಅನುಗ್ರಹ ಮಾಡಿ, ಪರಮಾತ್ಮನ ಇಚ್ಛಾ ಪ್ರಕಾರ ಅನುಗ್ರಹ ಮಾಡಿ ಅವರಿಗೆ ಪುನಃ ಉದ್ಧಾರ ಮಾಡಿದ್ದಾರಂತೆ. ಅದರಿಂದ ವಾದಿರಾಜರನ್ನ ಗುರುಗಳು ಅಂತ ಒಪ್ಪಿಕೊಳ್ಳಿಕ್ಕೆ ಅವರ ಗ್ರಂಥದಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಜ್ಞಾನದಲ್ಲಿ ಗಂಧರ್ವರಿಗೆ ಈ ರೀತಿ ಶಿಕ್ಷೆ ಆದಾಗ ದುಷ್ಕುಲ ಜನನ, ದುಷ್ಟಗುರು ಪ್ರಾಪ್ತಿ, ದುಷ್ಟಶಾಸ್ತ್ರ, ವಿಪರೀತ ಜ್ಞಾನ ಇವೆಲ್ಲ ಶಿಕ್ಷೆಯಾಗಿ ಹೋಯಿತು. ಅದರಿಂದ ಉಳಿದವರು ಅವರ ಗ್ರಂಥದಲ್ಲಿ ಯಾವುದೇ ರೀತಿಯಾದಂಥ ಶಂಕೆ ಮಾಡಬಾರದು, ಅವರ ಗುರುತ್ವದಲ್ಲಿ ಅವಹೇಳನ ಮಾಡಬಾರದು, ಅವರನ್ನು ಗುರುಗಳು ಅಂತ ಒಪ್ಪಿಕೊಳ್ಳುವ ವಿಷಯದಲ್ಲಿ ಅವಹೇಳನ ಮಾಡಬಾರದು ಅಂತ ಅನ್ನೋದು ಇದರಿಂದ ಸಿದ್ಧವಾಗ್ತಾ ಇತ್ತು. ಇನ್ನೊಂದು ರಾಜರ ಮತ್ತೊಂದು ಅಪೂರ್ವವಾಗಿರತಕ್ಕಂಥ ಮಹಿಮೆ ಅಂತಂದ್ರೆ ಆ ಬ್ರಾಹ್ಮಣರಿಗೇನು ವಿಪ್ರರಿಗೆ ಅವರು ಉಪದೇಶ ಮಾಡ್ತಾ ಇದ್ರು, ಉಪದೇಶ ಮಾಡುವಾಗ ಇದು ಮಂತ್ರತುಲ್ಯ, ಇದು ಸ್ವಪ್ನ ವೃಂದಾವನಾಖ್ಯಾನ ಇದು ಬರೇ ಒಂದು ಗ್ರಂಥ ಅಂತಷ್ಟೇ ಅಲ್ಲ, ಮಂತ್ರಕ್ಕೆ ಸಮಾನ. ಅನೇಕ ಕಡೆ ರಾಜರೇ ಹೇಳಿದ್ದಾರೆ. ಆ ವಿಪ್ರರು ಮರುದಿವಸ ಬರೆಸುವಾಗ ಕೆಲವು ಶ್ಲೋಕಗಳನ್ನು ಬಿಟ್ಬಿಡ್ತಿದ್ರಂತೆ. ಬಿಟ್ಟುವಾಗ ಏತನ್ ಮಂತ್ರತ್ರಯಂ ಶಿಷ್ಟಂ, ಈ ಮೂರು ಮಂತ್ರಗಳು ಉಳಿತು ಅಂತಾರೆ. ಮೂರು ಶ್ಲೋಕ ಅಂತ ಹೇಳೋದಿಲ್ಲ, ಈ ಮೂರು ಮಂತ್ರಗಳನ್ನು ನೀವು ಬರೆಸಿಲ್ಲ, ಹೀಗೆಲ್ಲ ಮಾಡಿದ್ದುಂಟು. ಅದರಿಂದ ಮಂತ್ರ ಅನ್ನೋ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಸಮಗ್ರ ಆಖ್ಯಾನ ಗ್ರಂಥ ಮಂತ್ರವೇ. ಆದ್ರಿಂದಲೇ ಸ್ತ್ರೀಯರು ಪಠನ ಮಾಡಬಾರದು, ಅವರು ಬರಿಸಿ ಪುಣ್ಯ ಕಟ್ಟಿಕೊಳ್ಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಆದ್ರಿಂದ ಇದನ್ನು ಉಪದೇಶ ಮಾಡುವಾಗ ರಾಜರು ಆ ಎಡಮುಖ ಬ್ರಾಹ್ಮಣರ ಬಲಗಿವಿಯಲ್ಲಿ ಉಪದೇಶ ಮಾಡ್ತಿದ್ರಂತೆ. ಯಾವಾಗ ಮಂತ್ರಗಳನ್ನು ಉಪದೇಶ ಮಾಡುವಾಗ ಬಲಗಿವಿ ಗುರುಗಳ ಕಡೆ ಇರಬೇಕು ಅಂತ ರೂಢಿ. ಮಂತ್ರೋಪದೇಶ ತಗೊಳ್ಳುವವರು ಬಲಗಿವಿಯಲ್ಲಿ ತಗೊಳ್ಬೇಕು, ಗುರುಗಳ ಕಡೆಗೆ ಅವರ ಮುಖದ ಕಡೆಗೆ ಎಡಗಿವಿ ಬರೋ ಹಾಗೆ ಕೂತ್ಕೊಳ್ಬಾರ್ದು, ಬಲಗಿವಿಯಲ್ಲಿ ತಗೊಳ್ಬೇಕು. ಆ ವಿಪ್ರರು ಒಂದು ದಿವಸ ಉಪದೇಶ ಮಾಡುವಾಗ ನೋಡ್ತಾರೆ ರಾಜರು ವಿಪ್ರರನ್ನ, ಅವರ ಬಲಗಿವಿಯಲ್ಲಿ ಮಣಿ ಸಾಧಾರಣದಿತ್ತು, ಎಡಗಡೆ ಕಿವಿಯಲ್ಲಿ ಇರಬೇಕಾದಂಥ ಮಣಿ ಬಲಗಡೆ ಕಿವಿಯಲ್ಲಿತ್ತು, ಬಲಗಡೆ ಇರಬೇಕಾದಂಥ ಶ್ರೇಷ್ಠವಾದ ಮಣಿ ಎಡಗಡೆ ಇತ್ತು. ರಾಜರು ಅದನ್ನು ಉಪದೇಶ ಮಾಡಿದ್ದಾರೆ, ಈ ರೀತಿ ಮಣಿಯನ್ನ ಹೀಗಿಟ್ಟುಕೊಳ್ಳೋದು ಸರಿಯಲ್ಲ, ಮಂತ್ರ ಇದು ಮಂತ್ರತುಲ್ಯವಾದದ್ದು, ಇದನ್ನ ನಾನು ಉಪದೇಶ ಮಾಡುವಾಗ ಬಲಗಿವಿಯಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಮಣಿ ಇರಬೇಕು, ಅದರಿಂದ ಅದನ್ನು ಬದಲಾಯಿಸು ಅಂತ ಒಂದ್ಸಲ ಹೇಳಿದ್ದು ಉಂಟು. ಕೊನೆಗೆ ಒಂದು ದಿವಸ ಇವರೇ ಬದಲಾಯಿಸಿಬಿಟ್ರಂತೆ. ತತ್ಕರ್ಣಾಭರಣ ಉದ್ದೇಶ ಮಣಿ ವ್ಯತ್ಯಯತ ಕೃತಂ ಅಹಂ ಬ್ರಾಹ್ಮಣತೆ ವಾಮಕರ್ಣೇ ಸಂಸ್ಥಿತ ಸನ್ಮಣಿಂ ಪಾಣಿನ ದಕ್ಷಿಣೇಕರ್ಣೇ ನೆಸ್ಯ ತದ್ಗತ ಕಾಮಣಿಂ ವಾಮಕರ್ಣೇ ಪುನರ್ನೆಸ್ಯ ಮಮ ಪುಣ್ಯವಚಾಂಶ್ಯಹೋ ಅಥೋಪದಿಷ್ಟವಾನ್ ಅಸ್ಮಿ ಸ್ಪಷ್ಟಂ ಅಭ್ರಸ್ತ ಕರ್ಮತೆ ಕರ್ಣೇತೆ ದಕ್ಷಿಣೇ ವಿದ್ವನ್ ಪಶ್ಯ ಹಸ್ಯೇನ ಸಂಸ್ಪೃಶನ್ ಇತೀದಂ ವಿದ್ಧಿ ಸದ್ಬುದ್ಧೇ ವೃದ್ಧಮಧ್ಯಸ್ಥ ಕರ್ಮ ಚ ಶುದ್ಧ ಭಾವೇನ ಮಾಮಧ್ಯ ಭಜ ಕ್ರೋಧ ಮಿಮಂ ತ್ಯಜ ಅಂತ ಹೇಳಿ ಆಮೇಲೆ ಅನ್ವಾರುಹ ಮಹೋ ಸ್ವರ್ಗಂ ಸಹ ದೇವೈರ್ ವಸಾಮ್ಯಹಂ ಅಂತ ಮುಂದಿನ ಚರಿತ್ರೆ ಹೇಳ್ಕೊಂಡಿದೆ. ಹೀಗೆ ಕರ್ಣಾಭರಣದ ವಿಷಯವಾಗಿ ಮೊದಲೇ ಒಂದ್ಸಲ ಹೇಳಿರ್ತಾರೋ, ಇದನ್ನು ಈ ರೀತಿ ವ್ಯತ್ಯಾಸವಾಗಿ ಧರಿಸಬೇಕು, ಅದರಿಂದ ಉಪದೇಶಕ್ಕೆ ಅನುಕೂಲವಾಗ್ತದೆ ಅಂತ. ತಾವೇ ತಮ್ಮ ಹಸ್ತ ಸ್ಪರ್ಶ ಮಾಡಿ ಆ ವಿಪ್ರನ ಬಲಗಿವಿಯಲ್ಲಿರ್ತಕ್ಕಂಥ ಸಾಧಾರಣ ಮಣಿಯನ್ನ ಎಡಗಡೆ ಇಟ್ಟು, ಎಡಗಡೆ ಇರತಕ್ಕಂಥ ಶ್ರೇಷ್ಠವಾದ ಮಣಿಯನ್ನ ಬಲಗಿವಿಯಲ್ಲಿಟ್ಟು ಇನ್ನೊಂದ್ಸಲ ಹೇಳಿದ್ದಾರೆ, ನೋಡು ಈಗ ನಾನು ನನ್ನ ಹಸ್ತಕರ್ಮ ನೋಡು, ನಿನ್ನ ಕಿವಿಯನ್ನು ಸ್ಪರ್ಶ ಮಾಡಿ ನಾನು ಈ ರೀತಿ ಮಾಡಿದ್ದೀನಿ ಅಂತ ವಿಮಾನದಲ್ಲಿ ಆಗಿಂದಾಗ್ಗೆ ಬಂದು ಹೇಳುವವರು ಆ ವಿಪ್ರರನ್ನ ಸ್ಪರ್ಶವನ್ನು ಕೂಡ ಮಾಡಿದ್ದಾರಂತೆ. ಅಂದ್ರೆ ಅವರ ಭಾಗ್ಯ ಎಂಥದ್ದು, ಬಹಳ ದೊಡ್ಡ ಭಾಗ್ಯಶಾಲಿಗಳವರು. ಅದಕ್ಕೆ ಯಾರಾದರೂ ಕೇಳಬಹುದು ಅಂತ ರಾಜರೇ ಆಕ್ಷೇಪ ಮಾಡಿ ಉತ್ತರ ಕೊಡ್ತಾರೆ, ನನಗೆ ಯಾಕೆ ಸ್ವಪ್ನದಲ್ಲಿ ಹೇಳಲಿಲ್ಲ, ಒಂದು ದಿವಸ ಆದರೂ ಬಂದು ವಿಪ್ರರಿಗೆ ಮಾತ್ರ ಯಾಕೆ ಹೇಳಿದರು, ನನ್ನ ಶಿಷ್ಯರಾಗಿದ್ದರು ಮೊದಲು ಅಂತ ಹೇಳ್ತಾರೆ ಅವರು. ಮೊದಲಿಂದ ನನ್ನ ಶಿಷ್ಯರು, ನನ್ನಲ್ಲಿ ವಿಶೇಷ ಭಕ್ತಿ ಮಾಡಿದಂಥವರು, ಚೆನ್ನಾಗಿ ನನ್ನನ್ನು ನೋಡಿದವರು ಭಕ್ತರು. ಆದ್ದರಿಂದ ಆ ಪುಣ್ಯಬಲದಿಂದ ಆ ರೀತಿ ಉಪದೇಶ ಮಾಡಿದ್ದೇನೆ ಅವರಿಗೆ ಅಂತ. ಇದಕ್ಕಿನ್ನೊಂದು ಎರಡರ್ಥ ಹೇಳಬೇಕಾದ್ರಿಂದ ಇನ್ನೊಂದು ಅರ್ಥ ಏನು ಅಂತಂದ್ರೆ, ಆ ವಿಪ್ರರಿಗೆ ಹೇಳ್ತಾರೆ ಬಲಗಿವಿಯಲ್ಲಿರುವಂತಹ ಮಣಿಯನ್ನ ಎಡಗಿವಿಯಲ್ಲಿ ಇಟ್ಟುಕೊಂಡಿದ್ದೆ, ಅದನ್ನ ಬಲಗಿವಿಯಲ್ಲಿ ಇಟ್ಟುಕೊಳ್ಬೇಕು, ಬಲಗಡೆ ಇದ್ದಂತಹ ಸಾಧಾರಣ ಮಣಿಯನ್ನ ಎಡಗಡೆ ಇಟ್ಟುಕೋ ಅಂತಂದ್ರೆ, ಮಧ್ಯವಾಟ ಮಠ ನಡ್ಡೆಂತಾಡಿ ಮಠ ಅಂತೇನಿದೆ ಅಲ್ಲಿರ್ತಕ್ಕಂಥ ಬಾದರಾಯಣ ವಿಗ್ರಹವನ್ನ, ಬಾದರಾಯಣ ಮೂರ್ತಿಯನ್ನ ತಂದು ಹಯಗ್ರೀವ ದೇವರ ಸನ್ನಿಧಾನದಲ್ಲಿ ಇಡಬೇಕು. ಇಲ್ಲಿರ್ತಕ್ಕಂಥ ಅಷ್ಟು ಸನ್ನಿಧಾನ ಇಲ್ಲದ ಒಂದು ಮೂರ್ತಿಯನ್ನ ಅಲ್ಲಿ ತಗೊಂಡು ಹೋಗಿ ಇಡಬೇಕು, ಅಲ್ಲಿ ಮೂರ್ತಿ ಇಲ್ಲ ಅಂತ ಆಗಬಾರದು, ಅಲ್ಲಿಡಬೇಕು. ಹೀಗೆ ಬಲಗಿವಿ ಅಂತಂದ್ರೆ ಅದು ಹಯಗ್ರೀವ ದೇವರ ಸನ್ನಿಧಾನ. ಮಧ್ಯವಾಟ ಮಠದಲ್ಲಿರ್ತಕ್ಕಂಥ ಮೂರ್ತಿಯನ್ನು ಇಲ್ಲಿ ತಂದಿಡಬೇಕು. ಅದು ಮುಂದೆ ವೃಂದಾವನಾಚಾರ ಕಾಲದಲ್ಲಿ ನಡೆದು ಅವರು ನಡ್ಡೆಂತಾಡಿ ಮಠಕ್ಕೆ ಹೋಗಿ, ಮಧ್ಯವಾಟ ಮಠಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಬಾದರಾಯಣ ಮೂರ್ತಿಯನ್ನ ತಂದು ವರಾಹ ಹಯಗ್ರೀವ ದೇವರ ಮಧ್ಯದಲ್ಲಿಟ್ಟು ಪೂಜೆ ಮಾಡಿದ್ದಾರೆ ಅಂತ ಅದು ಮುಂದೆ ನಡೆದಿರ್ತಕ್ಕಂಥ ಈ ಮಾತಿಗೆ ಇದು ಒಂದು ಅರ್ಥ. ಬಲಗಿವಿಯಲ್ಲಿ ಇರಬೇಕಾದದ್ದು ಎಡಗಿವಿಯಲ್ಲಿದೆ, ಎಡಗಿವಿಯಲ್ಲಿ ಇರಬೇಕಾದದ್ದು ಬಲಗಿವಿಯಲ್ಲಿದೆ ಅಂತಂದ್ರೆ ಅಲ್ಲಿ ಒಂದು ಮೂರ್ತಿ ಇತ್ತು, ಅದನ್ನ ಅಲ್ಲಿಟ್ಟು ಅದನ್ನು ನೀವು ತಂದಿಟ್ಟುಕೊಳ್ಳಿ, ಇಲ್ಲಿ ಪೂಜೆ ಮಾಡ್ರಿ ಅಂತ ಅದಕ್ಕೆ ಆಂತರಿಕ ಅರ್ಥವನ್ನು ಕೂಡ ತಿಳಿಸ್ತಾ ಇದ್ದು. ಇದಂ ಆಶ್ಚರ್ಯ ವೃತ್ತಮ್ಮೆ ಶ್ರುತ್ವ ಸರ್ವೇಪಿ ಗರ್ವಿತಾಹ, ಇಂತಹ ಕಾರ್ಯವನ್ನು ನಾನು ಮಾಡಿದ್ದೇನೆ ಅಂತ ಬ್ರಾಹ್ಮಣರಿಗೆ ತಿಳಿಸ್ತಾ ಇದ್ದಾರೆ. ಆ ಮಣಿ ಒಂದು ದಿವಸ ಇದ್ದೇ ಇದ್ದಿಲ್ಲಂತ ಆ ಬ್ರಾಹ್ಮಣರಿಗೆ, ಏಡಮುಖ ಬ್ರಾಹ್ಮಣರಿಗೆ ಬಹಳ ಬಡತನ. ಅಂಥ ಮಣಿಯನ್ನು ಅವರು ಯಾರೋ ಒಬ್ಬ ವರ್ತಕನ ಅಂಗಡಿಯಲ್ಲಿಟ್ಟು ಅಕ್ಕಿ ತಂದು ಬಿಟ್ಟಿದ್ರಂತೆ. ಮಣಿ ಇದ್ದಿಲ್ಲ. ಆಗ ರಾಜರು ಹೇಳ್ತಾರೆ, ಬೇರೆ ಶಿಷ್ಯರಿಗೆ ಹೇಳಿದರು, ಆ ಮಣಿ ತಂದು ಆ ವಿಪ್ರನ ಬಲಗಿವಿಯಲ್ಲಿ ಇಡೋ ತನಕ ನಾನಿನ್ನು ಉಪದೇಶ ಮಾಡೋದಿಲ್ಲ ಅಂತ. ಯಾಕೆ ಅಷ್ಟು ಶ್ರೇಷ್ಠವಾದ ಮಂತ್ರ ಅದು, ಕಿವಿಯಲ್ಲಿ ಮಣಿ ಇರಬೇಕು. ಕಿವಿಯಲ್ಲಿ ಮಣಿ ಇಲ್ಲ ಅಂತ ಅಂದ್ರೆ ಅಂಥ ಕಿವಿಗೆ ನಾನು ಹೇಗೆ ಮಂತ್ರೋಪದೇಶ ಮಾಡಲಿ? ಆ ಕರ್ಣಾಭರಣ ಬೇಕೇ ಬೇಕು. ದಾರಿದ್ರ್ಯದಿಂದ ಅಲ್ಲೆಲ್ಲೋ ತಗೊಂಡು ಹೋಗಿ ವರ್ತಕನಲ್ಲಿ ಇಟ್ಟಿದ್ದಾನೆ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ತಂಡುಲ ತರಲಿಕ್ಕೆ. ಆ ಕುಂಡಲ ಇಲ್ಲಿ ಬಂದ ಮೇಲೇನೆ ನಾನು ಮತ್ತೆ ಉಪದೇಶ ಮಾಡ್ತೇನೆ ಅಂತ ಹೇಳಿದ್ದೆ. ಇದೆಲ್ಲ ಆ ವಿಪ್ರರ ಹಾಗೆ ರಾಜರ ಅನುಗ್ರಹ ಅವರಿಗೆ. ಇನ್ನೊಮ್ಮೆ ಮಂದರ ಪರ್ವತದಲ್ಲಿ ರಾಜರಿರುವಾಗ ಯಾರೋ ಒಬ್ಬ ಕಾಮಾರ್ಥಳಾಗಿರ್ತಕ್ಕಂಥ ಸ್ತ್ರೀ ಬಂದಂತ. ಆ ಸ್ತ್ರೀ ಬಂದು ಯಾಚನೆ ಮಾಡಿದಾಗ ಅವರು ನಿರಾಕರಣೆ ಮಾಡಿದ್ದಾರೆ. ಹೀಗೆ ಕಾಮವನ್ನು ಮೀರಿರ್ತಕ್ಕಂಥ ತಮ್ಮ ಅದ್ಭುತವಾದ ಮಹಿಮೆಯನ್ನು ಅಲ್ಲಿ ತೋರಿಸಿದರು. ಇದು ಕಾಮ ಶಾಂತಿಪ್ರದ ಅಂತ ಅದಕ್ಕೆ ಫಲವನ್ನು ಕೂಡ ಹೇಳ್ತಾರೆ. ಅಣಿಮಾದಿ ಅಷ್ಟಾಂಗ ಸಿದ್ಧಿಯು ಕೂಡ ಅವರಲ್ಲಿತ್ತು ಅನ್ನೋದಕ್ಕೆ ಅನೇಕ ನಿದರ್ಶನಗಳನ್ನು ಕೊಡ್ತಾರೆ. ಮಧ್ವಾಚಾರ್ಯರ ಸಾದೃಶ್ಯ ಹೇಳುವಾಗ ಹೇಳ್ತಾರೆ, ಮಧ್ವಾಚಾರ್ಯರಲ್ಲಂತೂ ಅಣಿಮಾದ್ಯ ಅಷ್ಟಾಂಗಗಳು ಅವರು ಸಾಕಷ್ಟು ತೋರಿಸಿದ್ದಾರೆ. ತಮ್ಮಲ್ಲಿಯೂ ಕೂಡ ಇತ್ತು ಅನ್ನೋದಕ್ಕೆ ಅವರು ಹೇಳುದು, ಮದ್ದೋರ್ದಂಡೇನ ಚೂರ್ಧ್ವಾಂಡಂ ದಕ್ಷಿಣೇನ ಗುಣಿನ್ ಸ್ಪೃಶೇ ಸವ್ವೇನಾಧಸ್ಥಮಪ್ಯಸ್ಮಿನ್ ಲೋಕೇ ಪಾವಕವಜ್ವಲನ್ ತ್ರಸರೇಣುರಜಸ್ಥಾನು ಪರಮಾಣುರಹಂ ಭಜೇ ಪಾರಿಮಾಂಡಲ್ಯವತ್ ಸೂಕ್ಷ್ಮಂ ಶಾಂಡಿಲ್ಯೋ ವೇತ್ತಿ ಶೌಂಡಿಲ ಮೇರುವದ್ ಗುರುಭಾರೋಹಂ ತೂಲವಲ್ಲಘುತಾಮ್ರಜೇ ವ್ಯಾಪಕಶ್ಚಾಕಾಶವಚ್ಚ ಭಾಗಶೋ ಯೋಗತೋಭವಂ ಮದ್ಯೋಗಬಲತೋ ನಾನಾ ದೇಹ ಗೋಭೋಗವಾನಹಂ ಸೌಭರಿರ್ ಯದ್ವದಭ್ರಾಭೋ ಮದ್ವತ್ಕೋ ಭ್ರಾಜತೆ ಧುನಾ. ಆಚಾರ್ಯರ ಚರಿತ್ರೆಯಲ್ಲಿ ಮಧ್ವವಿಜಯದಲ್ಲಿ ಇದನ್ನೆಲ್ಲ ನೋಡ್ತೇವೆ ನಾವು. ಅಣಿಮಾ ಮಹಿಮಾ ಇದೆಲ್ಲ ಇತ್ತು. ಒಟ್ಟುವಿನ ಹೆಗಲಿನಲ್ಲಿ ಕೂತುಕೊಂಡಿದ್ದರು, ಒಂದು ಅಂಗುಲಿಯನ್ನು ಇನ್ನೊಬ್ಬರಿಗೆ ಅಲ್ಲಾಡಿಸಲಿಕ್ಕೆ ಆಗಲಿಲ್ಲ. ಎಂತೆಂಥ ಜಡ್ಜುಗಳು ಬಂದರೂ ಕೂಡ ಇವರಿಗೆ ನಾಸಾಗ್ರೇ ಮೃದು ನಿಕೃತೈಶ್ಚ ಮುಷ್ಟಿಘಾತೈ ಇತ್ಯಾದಿ ಶ್ಲೋಕಗಳಲ್ಲಿ ಬೇಕಾದಷ್ಟು ಅಣಿಮಾದಿ ಸಿದ್ಧಿಗಳನ್ನು ಹೇಳಿದ್ದಾರೆ. ಅದೇ ರೀತಿ ನಮಗೂ ಎಂಥ ಬೃಹದಾಕಾರ ರೂಪವನ್ನು ನಾನು ತಾಳಬಲ್ಲೆ ಅಂತಂದ್ರೆ, ವಾದಿರಾಜರು ಹೇಳ್ತಾರೆ ಎಷ್ಟು ಬೃಹದಾಕಾರ ರೂಪ ಇದೆ ಅಂತಂದ್ರೆ, ಬ್ರಹ್ಮಾಂಡ ಏನಿದೆ 50 ಕೋಟಿ ಯೋಜನೆ ವಿಸ್ತಾರವಾಗಿರತಕ್ಕಂಥ ಬ್ರಹ್ಮಾಂಡ, ಒಂದು ಕೈಯಿಂದ ಬ್ರಹ್ಮಾಂಡದ ಮೇಲ್ಭಾಗ ಮುಟ್ತೇನೆ, ಇನ್ನೊಂದು ಕೈಯಿಂದ ಬ್ರಹ್ಮಾಂಡದ ಕೆಳಭಾಗ ಮುಟ್ತೇನೆ ಅಂತ. ಅಂಥ ರೂಪವನ್ನು ಧರಿಸತಕ್ಕಂಥ ಬೃಹದಾಕಾರದ ರೂಪ ಧರಿಸುವ ಶಕ್ತಿ ನನಗೆ. ಮದ್ದೋರ್ದಂಡೇನ ಚೋರ್ಧ್ವಾಂಡಂ ದಕ್ಷಿಣೇನ ಗುಣಿನ್ ಸ್ಪೃಶೆ ಬಲಗೈಯಿಂದ ಬ್ರಹ್ಮಾಂಡದ ಮೇಲಿನ ಕರ್ಪೂರವನ್ನು ಮುಟ್ತೇನೆ, ಎಡಭಾಗದ ಕೈಯಿಂದ ಸವ್ಯಭಾಗದ ಕೈಯಿಂದ ಬ್ರಹ್ಮಾಂಡದ ತಳವನ್ನು ಕೂಡ ನಾನು ಮುಟ್ಟಬಲ್ಲೆ ಅಂಥ ಶಕ್ತಿ ನಂದು. ಹಾಗೆ ಎಷ್ಟು ಸೂಕ್ಷ್ಮ ರೂಪವನ್ನು ಕೂಡ ನಾನು ಧರಿಸಬಲ್ಲೆ, ಪರಮಾಣುವಿನ ಒಳಗಡೆ ಸೇರುವಂತಹ ಸೂಕ್ಷ್ಮ ರೂಪವನ್ನು ಕೂಡ ನಾನು ಧರಿಸಲಿಕ್ಕೆ ನನಗೆ ಶಕ್ತಿ ಇದೆ. ಮೇರುವಿನಂತೆ ಅಷ್ಟು ಭಾರವೂ ಕೂಡ ಆಗಬಲ್ಲೆ ನಾನು. ತೂಲವಲ್ ಲಘುತಾಮ್ರಜೆ ಹತ್ತಿಯಂತೆ ಅಷ್ಟು ಲಘುವೂ ಕೂಡ ಆಗ್ತೇನೆ, ಅಷ್ಟು ಹಗುರವೂ ಆಗ್ತೇನೆ. ಆಕಾಶದಂತೆ ವ್ಯಾಪಕನೂ ಆಗ್ತೇನೆ, ಪರಮಾಣುವಿನಲ್ಲಿ ಸೇರುವಷ್ಟು ಸಣ್ಣ ರೂಪವನ್ನು ಧರಿಸ್ತೇನೆ. ಅನೇಕ ದೇಹಗಳನ್ನು ಧರಿಸತಕ್ಕಂತಹ ಶಕ್ತಿ, ಸೌಭರಿಗಳಿಗೆ ಯಾವ ರೀತಿ ಯೋಗ ಬಲ ಅಂತಿತ್ತು ಅದೆಲ್ಲ ನನಗಿದೆ. ಹೀಗೆ ಇಂಥ ಅಣಿಮಾದಿ ಅಷ್ಟಾಂಗ ಸಿದ್ಧಿಯು ಕೂಡ ನನ್ನಲ್ಲಿದೆ ಅಂತ ಅನ್ನೋದನ್ನ ತಿಳಿಸಿದ. ಇನ್ನು ಈ ಆಖ್ಯಾನದಲ್ಲಿ ಬರತಕ್ಕಂಥ ಒಂದು ಪ್ರಧಾನ ಪಾತ್ರ ಅಂತಂದ್ರೆ ವೃಂದಾವನಾಚಾರ್ಯ. ವಾದಿರಾಜರಿಂದ ಸ್ವಪ್ನದಲ್ಲಿ ಈ ಎಲ್ಲ ಮಂತ್ರಗಳನ್ನು ಉಪದೇಶ ಪಡೆದಿರ್ತಕ್ಕಂಥವರು ಅವರು. ಮರುದಿವಸ ಅವರೇ ಕೊಟ್ಟಂತಹ ಶಕ್ತಿಯಿಂದ ಆ ಮೂಕತ್ವವನ್ನು ಪರಿಹರಿಸಿಕೊಂಡು ಎಲ್ಲವನ್ನು ಕೂಡ ಬರೆಸ್ತಾ ಇದ್ರು. ಅಂಥ ದಿವ್ಯ ಕಾರ್ಯ ಮಾಡಿದವರು ಆ ವೃಂದಾವನಾಚಾರ್ಯರು. ಅವರು ಮತ್ತೆ ವೃಂದಾವನಾಚಾರ್ಯರಾದಾಗ ಈ ಆಖ್ಯಾನ ಗ್ರಂಥವನ್ನ ಪ್ರಚುರಪಡಿಸಿದವರು ಅವರೇ. ಇದಕ್ಕೆಲ್ಲ ವ್ಯಾಖ್ಯಾನ ಮಾಡಿ ಪ್ರಸಿದ್ಧಿಪಡಿಸಿದವರು ಕೂಡ ಅವರು. ಅವರ ಬಗ್ಗೆ ರಾಜರು ಏನೇನು ಹೇಳಿದ್ದಾರೆ ಅಂತ ಅನ್ನೋದನ್ನ ಬೇರೆ ಬೇರೆಯವರ ಮೂಲಕವಾಗಿ ಅವರ ಮೇಲೆ ಬಹಳ ಕಾರುಣ್ಯ ವಾತ್ಸಲ್ಯವನ್ನು ತೋರಿಸಿದ್ದಾರೆ. ಶೇಷ ಅಂತ ಒಬ್ಬರು ಆಖ್ಯಾನೋಕ್ತ ವ್ಯಕ್ತಿಗಳು, ಅವರಿಗೆ ಶೇಷಾಚಾರ್ಯರಿಗೆ ಹೇಳ್ತಾರೆ, ಬುದ್ಧಿಮಾನ್ ಭವ ಸಿದ್ಧೇಶ ಶ್ರದ್ಧಾಂಕುರು ಬುಧೇಮಯಿ. ಅಲ್ಲಲ್ಲಲ್ಲಿ ವಿಪ್ರರ ಮಹಿಮೆ ಬರ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಮೆ ಅನ್ನೋದಕ್ಕಿಂತ ರಾಜರ ಕರುಣಾಪಾತ್ರತ್ವ ಅವರಲ್ಲಿ ಬಹಳ ಇದೆ. ನೀನು ಬುದ್ಧಿವಂತನಾಗು ಶೇಷ, ಶ್ರದ್ಧೆ ಮಾಡು. ಯಾರಲ್ಲಿ? ಶ್ರದ್ಧಾಂಕುರು ಬುಧೇಮಯಿ. ಬುಧೇಮಯಿ ಅಂತ ಅನ್ವಯ ಅಲ್ಲ ಅಲ್ಲಿ. ಬುಧೆ ಅಂದ್ರೆ ವಿಪ್ರೆ ಅಂತ ಅರ್ಥ. ಈ ವಿಪ್ರನಲ್ಲಿಯೂ ಕೂಡ ಶ್ರದ್ಧೆ ಮಾಡು. ಮಯಿ ನನ್ನಲ್ಲಿಯೂ ಕೂಡ ಶ್ರದ್ಧೆ ಇಡು, ವಿಪ್ರನಲ್ಲಿಯೂ ಕೂಡ ಶ್ರದ್ಧೆ ಇಡು ಅಂತ ಶೇಷನಿಗೆ ಹೇಳ್ತಾ ಇದ್ದಾರೆ. ಯಾಕೆ ನಿಮ್ಮಲ್ಲಿ ಬೇಕಾದ್ರೆ ಶ್ರದ್ಧೆ ಇಡ್ತೇನೆ, ವಿಪ್ರನಲ್ಲಿ ಯಾಕೆ ಶ್ರದ್ಧೆ ಮಾಡಬೇಕು ಅಂತಂದ್ರೆ, ವಿಪ್ರಶ್ಯ ತನುರೇವೇಯಂ ಮತ್ತನುರ್ನಾತ್ರ ಸಂಶಯ. ಆ ವಿಪ್ರನ ಶರೀರ ಏನಿದೆ ಅದು ನನ್ನ ಶರೀರ ಅಂತಲೇ ಭಾವಿಸಿ. ಅಂದ್ರೆ ಅರ್ಥ, ಆ ಶರೀರದಲ್ಲಿ ಸಂಪೂರ್ಣವಾಗಿ ನನ್ನ ಸನ್ನಿಧಾನ ಇದೆ, ಸಂಪೂರ್ಣ ನನ್ನ ಸನ್ನಿಧಾನ ಇದೆ. ಅವರ ಕಣ್ಣಿನಲ್ಲಿ ನನ್ನ ಕಣ್ಣಿದೆ, ಅವರ ಕೈಯಲ್ಲಿ ನನ್ನ ಕೈ ಇದೆ, ಅವರ ಪಾದದಲ್ಲಿ ನನ್ನ ಪಾದ ಇದೆ. ಹೀಗೆ ಅವರ ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ಕೂಡ ನಾನು ನನ್ನ ಇಂದ್ರಿಯಗಳನ್ನು ಅಲ್ಲಿ ಇಟ್ಟಿದ್ದೇನೆ. ಅವರ ಶರೀರದಲ್ಲಿ ನನ್ನ ಶರೀರ ಇದೆ, ನನ್ನ ಪ್ರತೀಕ ಅವು, ನನ್ನ ಪ್ರತೀಕ, ನನ್ನ ಪ್ರತಿಮೆ ಇದ್ದಾಗ. ವಿಪ್ರ ಅಂತಂದ್ರೆ ನನ್ನ ಪ್ರತಿಮೆ. ಅದರಿಂದ ಪ್ರತೀಕ ಸ್ಥಾನೀಯರಾಗಿರ್ತಕ್ಕಂಥ ಅವರಲ್ಲಿಯೂ ಕೂಡ ನೀನು ಶ್ರದ್ಧೆ ಮಾಡಲೇಬೇಕು. ಏನು ಶ್ರದ್ಧೆ ಮಾಡೋದು ಅಂದ್ರೆ ಅರ್ಥ ಏನು? ಏನ್ ಮಾಡಬೇಕು ಶ್ರದ್ಧೆಯ? ತಸ್ಮಾದ್ ವಿಪ್ರಾಯ ದಾತವ್ಯಂ ಕ್ಷುಧಿತಾಯ ಅನ್ನಮುತ್ತಮಂ. ಬಹಳ ಬಡವರಾಗಿದ್ದಾರೆ ಅವರಿಗೆ ಜೀವನ ನಡೆಸೋದೇ ಕಷ್ಟ ಆಗಿದೆ. ಆದ್ರಿಂದ ಕ್ಷುಧಿತಾಯ ಅನ್ನಮುತ್ತಮಂ ವಿಪ್ರಾಯ ದಾತವ್ಯಂ, ಕ್ಷುಧಿತರಾದ ಆ ವಿಪ್ರರಿಗೆ ಉತ್ತಮವಾಗಿರತಕ್ಕಂಥ ಅನ್ನವನ್ನ ದಾನ ಮಾಡಬೇಕು. ಸಕುಟುಂಬಾಯ ದಾರಿದ್ರ್ಯಾತ್ ಕ್ರುದ್ಧಾಯ ಶುದ್ಧಾಯ ಚ. ಸಕುಟುಂಬಿಯಾಗಿದ್ದಾರೆ, ದಾರಿದ್ರ್ಯದಿಂದ ಬಳಲ್ತಾ ಇದ್ದಾರೆ. ಕ್ರುದ್ಧಾಯ ಶುದ್ಧಾಯ ಚ. ದಾರಿದ್ರ್ಯಾತ್ ಕ್ರುದ್ಧಾಯ ಅಂದ್ರೆ ದಾರಿದ್ರ್ಯ ಬಂದು ಸಿಟ್ಟು ಬಂದಿದೆ ಅಂತ ಅರ್ಥ ಅಲ್ಲ. ಕೆಲವರಿಗೆ ದಾರಿದ್ರ್ಯ ಬಂದ್ರೆ ಅದರಿಂದಲೇ ಸಿಟ್ಟು ಬರ್ತದೆ. ತಮಗೆ ಬಡತನ ಇದ್ದವ್ರ ಮೇಲೆಲ್ಲ ಸಿಟ್ಟಾಗ್ತಾರೆ, ಮನೆ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆಲ್ಲ ಬಡತನಕ್ಕೆ ಸಿಟ್ಟು ಬರ್ತದೆ ಅಂತ. ದಾರಿದ್ರ್ಯಾತ್ ಕ್ರುದ್ಧಾಯ ಅಲ್ಲ, ದಾರಿದ್ರ್ಯ ಇದ್ರೂ ಕೂಡ ದಾರಿದ್ರ್ಯಂ ಪ್ರಾಪ್ಯಾಪಿ ಶುದ್ಧಾಯ ಅಲ್ಲಿಗೆ ಅನ್ವಯ ಮಾಡಬೇಕು. ದಾರಿದ್ರ್ಯಾತ್ ಶುದ್ಧಾಯ ಅಂದ್ರೆ ದಾರಿದ್ರ್ಯಂ ಪ್ರಾಪ್ಯಾಪಿ ಶುದ್ಧಾಯ, ಶುದ್ಧವಾಗಿಯೇ ಇದ್ದಾರೆ. ಮತ್ತು ಕ್ರುದ್ಧಾಯ ಯಾರಿಗೆ ಅಂತ ಕೇಳಿದ್ರೆ, ಸ್ವೀಯ ವಿತ್ತಾಪಹಾರಿಷು ಕ್ರುದ್ಧಾಯ. ಮೊದಲೇ ದಾರಿದ್ರ್ಯ, ಅದರಲ್ಲಿ ಇದ್ದು ಬಿದ್ದದ್ದನ್ನು ಯಾರೋ ಕಳ್ತನ ಮಾಡಿಕೊಂಡು ಹೋಗಿದ್ದ. ಹೀಗೆ ತನ್ನ ವಿತ್ತಾಪಹಾರ ಮಾಡಿದವರ ಮೇಲೆ ಕ್ರುದ್ಧರಾಗಿದ್ದಾರೆ, ಬಾಕಿಯಂತೆ ಶುದ್ಧರಾಗಿದ್ದಾರೆ, ಕ್ಷುಧಿತರು. ಅಂಥ ವಿಪ್ರರಿಗೆ, ಸಕುಟುಂಬರಾದವರಿಗೆ ನನ್ನ ಪ್ರತೀಕ ಅಂತ ಇಟ್ಟುಕೊಂಡು ಅನ್ನದಾನ ಮಾಡಬೇಕು ನೀನು ಅಂತ ಶೇಷನಿಗೆ ಆದೇಶ ಮಾಡ್ತಿದ್ದ. ಇದರಲ್ಲೆಲ್ಲ ಒಳ ಅರ್ಥ ಇದೆ. ಆ ಶೇಷನಿಗೆ ಆದೇಶ ಮಾಡ್ತಾರೆ, ಅವರಿಗೆ ಅನ್ನದಾನ ಮಾಡಬೇಕು. ಅವರು ನನ್ನ ಪ್ರತೀಕ. ಮತ್ ಪ್ರತೀಕತ್ವ ತಸ್ಮಾತ್ ಅಂದ್ರೆ, ಮತ್ ಪ್ರತೀಕತ್ವ ವಿಪ್ರಶ್ಯ ತನುರೇವೇಯಂ ಮತ್ತನೂರು ಮಾತ್ರ ಸಂಶಯ. ತಸ್ಮಾತ್ ಅಂದ್ರೆ ಮತ್ ಪ್ರತೀಕತ್ವ ಅವರಿಗೆ ಅನ್ನದಾನ ಮಾಡಬೇಕು. ಅದು ನನಗೆ ಹಸ್ತೋದಕ ಹಾಕಿದ ಹಾಗಿದೆ ಆಗ್ತದೆ ಅಂತ ಸ್ಪಷ್ಟವಾದ ಮಾತು ಹೇಳ್ತಾರೆ. ಇದಕ್ಕೆಲ್ಲ ಅರ್ಥ ಏನು ಅಂತಂದ್ರೆ, ಈ ವಿಪ್ರರು ಅಂತಂದ್ರೆ ಮುಂದೆ ಇಂದ್ರ ಪದವಿಗೆ ಬರ್ತಕ್ಕಂಥದ್ದು, ಇವರು ಸಮೀರ ಪದವಿಗೆ ಬರ್ತಕ್ಕಂಥದ್ದು. ವಾದಿರಾಜರು ಸಮೀರ ಪದವಿಗೆ ಬರ್ತಾರೆ, ಇವರು ವಿಪ್ರರು ಇಂದ್ರ ಪದವಿಗೆ ಬರ್ತಾರೆ. ಆ ವಿಪ್ರರಲ್ಲಿ ನನ್ನ ಸಂಪೂರ್ಣ ಸನ್ನಿಧಾನ ಇದೆ, ಆದ್ರಿಂದ ಅವರಿಗೆ ಅನ್ನದಾನ ಮಾಡಬೇಕು. ಅದು ನನಗೆ ಮಾಡಿದ ಹಾಗಾಗ್ತದೆ. ಇದರ ಅರ್ಥ ಏನು ಅಂತಂದ್ರೆ, ಈ ವಿಶ್ವಾಮಿತ್ರರು ಬೃಹತಿ ಸಹಸ್ರದಲ್ಲಿ ಬರ್ತದೆ, ಇಂದ್ರನಿಂದ ಒಂದು ಯಜ್ಞ ಮಾಡಿಸ್ತಾರೆ. ವೃತ್ರಂ ಹತ್ವ ಮಹಾನಾಸ, ವೃತ್ರಾಸುರನನ್ನು ಇಂದ್ರ ಕೊಂದ ಮೇಲೆ ಅದಕ್ಕೊಂದು ಯಜ್ಞ ಮಾಡಿದ್ರು. ವಿಶ್ವಾಮಿತ್ರರು ಬಂದಿದ್ದು ಯಜ್ಞ ಮಾಡುವಾಗ ಇಂದ್ರನಲ್ಲಿ ಯಜ್ಞಕ್ಕೆ ಅಂತ ಕೂತಿರ್ತಕ್ಕಂಥ ಆ ಇಂದ್ರನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಳೆ ಬಂತು. ಅಂದರೆ ಪ್ರಾಣದೇವರು ಅಲ್ಲಿ ಆವಿಷ್ಟರಾದರು. ಪ್ರಾಣದೇವರ ಆವೇಶ ಬಂತು. ಪ್ರಾಣದೇವರ ಆವೇಶ ಬಂದಾಗ ಆ ಇಂದ್ರಸ್ಥನಾಗಿರ್ತಕ್ಕಂಥ ಪ್ರಾಣದೇವರನ್ನು ಉದ್ದೇಶವಾಗಿಟ್ಟುಕೊಂಡು ವಿಶ್ವಾಮಿತ್ರರು ಬೃಹತಿ ಸಹಸ್ರವನ್ನು ಪಾರಾಯಣ ಮಾಡ್ತಾರೆ. 1000 ಋತುಗಳನ್ನು ಬೃಹತಿ ಸಹಸ್ರ ಪಾರಾಯಣ ಮಾಡಿ ಇದಮನ್ನಂ ಅಂತ ಸಮರ್ಪಣೆ ಮಾಡಿದರು. ದ್ವಿತೀಯಂ ಶಂಸ ಅಂತ ಬಂತು. ಇನ್ನೊಂದು ಸಲ ಕೇಳು, ಇನ್ನೊಂದು ಸಲ ಹೇಳು, ಮತ್ತೊಂದು ಸಲ ಹೇಳಿದರು. ತೃತೀಯಂ ಶಂಸ, ಮೂರನೇ ಸಲ ಮತ್ತೊಂದು ಸಲ ಈ ಅನ್ನವನ್ನು ಕೊಡು ಅಂತ ಕೇಳ್ತಾರೆ. ಈಗ ಅಲ್ಲಿ ಬಂದದ್ದು ಪ್ರಾಣದೇವರ ಆವೇಶ ಇಂದ್ರನಲ್ಲಿ. ಆವಾಗ ವಿಶ್ವಾಮಿತ್ರರು 3 ಬಾರಿ ಬೃಹತಿ ಸಹಸ್ರವನ್ನು ಪಠನ ಮಾಡ್ತಾರೆ. ಅನ್ನ ಇದು ಪ್ರಾಣದೇವರಿಗೆ 3 ಬಾರಿ ಅನ್ನ ಹಾಕಬೇಕಂತ. ಈಗಲೂ ನಮ್ಮಲ್ಲಿ ರೂಢಿ, 3 ಸಲ ಅನ್ನ ಹಾಕೋಡು. 3 ಬಾರಿ ಅನ್ನ ಹಾಕಿದ್ರು ಅಂತಂದ್ರೆ ಅರ್ಥ ಏನು? ಅನ್ನದಾನ ಮಾಡಿದ್ರು ಅಂತಂದ್ರೆ ಬೃಹತಿ ಸಹಸ್ರವೇ ಅನ್ನ ಅಂತ. ಇದಮನ್ನಂ ಅಂತ ಬೃಹತಿ ಸಹಸ್ರವನ್ನೇ ಅನ್ನ ಅಂತ ದಾನ ಮಾಡಿದ್ರು. ಆ ರೀತಿ ಅರ್ಥ. ವಿಪ್ರಸ್ಯ ತನುರೇವೇಯಂ ಮತ್ತನುರ್ನಾತ್ರ ಸಂಶಯ ಅಂತಂದ್ರೆ, ಅವರು ವಿಪ್ರ ಅಂತಂದ್ರೆ ಅವರು ಇಂದ್ರ ಪದವಿಗೆ ಯೋಗ್ಯರು. ಅವರ ತನು ನನ್ನ ತನು ಅಂತಂದ್ರೆ ಅವರಲ್ಲಿ ಪ್ರಾಣದೇವರ ಸನ್ನಿಧಾನ ಬರ್ತದೆ. ಆ ಪ್ರಾಣದೇವರಿಗೆ ಆ ಪ್ರಾಣನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ, ಅದು ಇಟ್ಟುಕೊಳ್ಬೇಕು. ಆ ಪ್ರಾಣನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ, ಅಲ್ಲಿ ಆ ಭಗವಂತನಿಗೆ ಅನ್ನದಾನ ಮಾಡಬೇಕು ಅಂತ ಅದರ ಅರ್ಥ. ಹೀಗೆ ವಿಪ್ರನಿಗೆ ಅನ್ನದಾನ ಮಾಡೋದು ಅಂದ್ರೆ ಅಷ್ಟು ಅರ್ಥ ಇಟ್ಕೊಳ್ಬೇಕು. ಪ್ರಾಣೋ ವಾ ಅಹಮಸ್ಮಿ ರಿಷೇ, ಇಂದ್ರನನ್ನ ನೀನ್ಯಾರು ಅಂತ ಕೇಳ್ತಾರೆ ವಿಶ್ವಾಮಿತ್ರರು. ನೀನ್ಯಾರು ಅಂತ ಗೊತ್ತಿಲ್ಲ, ಇಂದ್ರ ಯಾರು ಅಂತ. ಪುರೋಹಿತರನ್ನಾಗಿ ಕರೆದಿದ್ದಾನೆ ದೇವೇಂದ್ರ, ವಿಶ್ವಾಮಿತ್ರರು ಬಂದಿದ್ದಾರೆ. ಯಾರಾದ್ರೂ ಪುರೋಹಿತ ಯಜಮಾನ ಹತ್ರ ಯಜ್ಞ ಮಾಡಿಸ್ಲಿಕ್ಕೆ ನೀವ್ಯಾರು ಅಂತ ಕೇಳಿದ್ರ, ನೀನ್ಯಾರು ಅಂತ ಕೇಳಿದ್ರೆ ಅರ್ಥ ಏನು? ನೀನ್ಯಾರು ಅಂತಲ್ಲ, ಇಂದ್ರನಲ್ಲಿ ಪರಮಾತ್ಮನ ಆವೇಶ ಬಂದಿದೆ. ಪ್ರಾಣದೇವರ ಮೂಲಕವಾಗಿ ಭಗವಂತನ ಆವೇಶ ಬಂದಿದೆ. ಆದ್ರಿಂದ ಆ ಪರಮಾತ್ಮನ ಆವೇಶ ಬಂದದ್ದು ಹೌದು, ನೀನು ಪರಮಾತ್ಮ ಹೌದು, ನಿನ್ನ ಗುಣಗಳು ಹೀಗೆ ಅಂತ ತಿಳ್ಕೊಂಡಿದ್ದೀನಿ, ಅದು ಹೌದೋ ಅಂತ ಕೇಳಿ ಅನ್ನದಾನ ಮಾಡಿದ್ದು. ಆದ್ರಿಂದ ಇದಕ್ಕೂ ಕೂಡ ಹಾಗೆ ಅರ್ಥ ಇಟ್ಕೊಳ್ಬೇಕು. ರಾಜರು ಮುಂದೆ ಅನ್ನದಾನದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಯಾಕೆ ಅನ್ನದಾನ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅನ್ನಕಾಮಾಯ ಚರತೆಯ ಕೃಷಾಯ ಪಿತಿ ಶುತ್ಯುತ್ತಮ ಸ್ಮರ ಅಂತ. ಅನ್ನಕಾಮಾಯ ಚರತೆಯ ಕೃಷಾಯ ಅಂತ ಒಂದು ನವಾಹು ದೇವಾಹ ಕ್ಷುಧಾಮಿತ ಅಂತ ಒಂದು ವೇದ ಮಂತ್ರ ಬರ್ತದೆ. ದೇವತೆಗಳು ಹಸಿವೆಯನ್ನು ಸೃಷ್ಟಿ ಮಾಡಿದ್ರು. ಯಾಕೆ ಸೃಷ್ಟಿ ಮಾಡಿದ್ರು ಅಂದ್ರೆ, ಹಸಿವೆಯಿಂದ ಹಸ್ತವರು ಸಾಯ್ಬೇಕು ಅಂತ ಸೃಷ್ಟಿ ಮಾಡಿದ್ದಲ್ಲ. ಮತ್ತೆ ಹಾಗಾದ್ರೆ ಹಸಿವೆ ಸೃಷ್ಟಿ ಯಾಕಾಯಿತು ಅಂತಂದ್ರೆ, ಉಳ್ಳವರು ಯಾರು ಧನಿಕರಿದ್ದಾರೆ ಅವರಿಗೆ ಪುಣ್ಯ ಬರಲಿ ಅಂತ ಹಸಿವೆ ಸೃಷ್ಟಿ ಮಾಡಿದ್ರು. ಯಾರಿಗೂ ಹಸಿವೆನೇ ಆಗಲಿಲ್ಲ ಅಂತಂದ್ರೆ ಧನಿಕರಿಗೆ ಪುಣ್ಯ ಬರೋದೆ? ಅದರಿಂದ ಹಸಿವೆ ಸೃಷ್ಟಿ ಮಾಡಿದ್ದು ಅವರ ಪುಣ್ಯಕ್ಕೋಸ್ಕರ. ಅದು ಯಾರು ಹಸಿವೆಗೆ ಒಳಗಾಗಿರ್ತಾರೆ ಅವರಿಗೆ ಧನ ಇದ್ದವರು ಅವರಿಗೆ ಧನ ದಾನ ಮಾಡಬೇಕು, ಅನ್ನದಾನ ಮಾಡಬೇಕು. ಅನ್ನದಾನ ಮಾಡಿತು ಅಂತಂದ್ರೆ ಅವರಿಗೆ ಪುಣ್ಯ. ಯಾರು ಹಸಿದವರಿಗೆ ಅನ್ನದಾನ ಮಾಡದೆ ತಾವು ಮಾತ್ರ ಸ್ವೀಕಾರ ಮಾಡ್ತಾರೆ, ಕೇವಲ ತಾನು ಮಾತ್ರ ತಿನ್ನತಕ್ಕಂಥವನು ಕೇವಲ ಆಘಃ ಭವತಿ. ಒಂದೊಂದು ತುತ್ತು ಬಾಯಿ ಇಟ್ಕೊಂಡ್ರೆ ಅದು ಅನ್ನ ತಿಂದಾಗಲ್ಲ, ಪಾಪದ ತುತ್ತು ತಿಂದಂತೆ ಅಂತ. ಇದೆಲ್ಲ ಅನ್ನ ಸಜ್ಜನರಿಗೆ ಅನ್ನದಾನ ಮಾಡಬೇಕು ಅಂತ ಮಧ್ಯದಲ್ಲಿ ಬರ್ತದೆ. ಸದ್ದದಾದ ಸುಶಂಸನ ನಿಂದಾಕಾರಿ ಸೂಕ್ತ ಗತಮರ್ಥ ಮುಪೇತ್ಯ ಅದನ್ನೇ ಹೇಳುದು. ಅನ್ನಕಾಮಾಯ ಚರತೆ ಕೃಷಾಯ, ಅನ್ನಕಾಮನಾಗಿರ್ತಾನೆ, ಚರತೆ ಮನೆ ಮನೆ ಬಾಗಿಲಿಗೆ ಬಂದಿರ್ತಾನೆ, ಕೃಷನಾಗಿರ್ತಾನೆ, ಕ್ಷುದಿತನು ಅಂಥವನಿಗೆ ಮಾಡಬೇಕು ಅಂತುಂಟು. ಅದರಿಂದ ನೀನು ಮಾಡು ಶೇಷ ಅಂತ. ಅದರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರ ಅಂದ್ರೆ ಈ ವಿಪ್ರ. ಅವರಿಗೆ ಅಗತ್ಯ ಇದೆ, ಅವರಿಗೆ ಮಾಡಿದ್ರೆ ಅವರ ಅಂತರ್ಯಾಮಿಯಾಗಿ ನಾನು ಸ್ವೀಕಾರ ಮಾಡಿ ಅಹಂ ನಮಾಮಿ ಕಾಮೇನ ಮಾನವಾಯ ಅನ್ನದಾಯ ಚ. ಅಹಂ ನಮಾಮಿ ಕಾಮೇನ, ನಾನು ನಿಷ್ಕಾಮನೆ ರುಜುವೆ. ಆದ್ರೆ ಇಲ್ಲಿ ಮಾತ್ರ ಈ ಶಬ್ದ ಹಾಕ್ತಾರೆ ಪರಮಾತ್ಮನಿಗೆ. ನಾನು ಅಹಂ ನಮಾಮಿ ಕಾಮೇನ, ನಾನು ಕಾಮನೆಯಿಂದ ನಮಸ್ಕಾರ ಮಾಡ್ತೇನೆ ಪರಮಾತ್ಮನಿಗೆ ಅಂತ. ಇಲ್ಲಾದ್ರೂ ಈ ರುಜುತ್ವಕ್ಕೆ ಭಂಗ ಬರೋದಿಲ್ವೋ ಹೀಗೆ ಹೇಳಿದ್ರೆ ಅಂತ ಸಂದೇಹ ಬರ್ತದೆ. ಅಹಂ ನಮಾಮಿ ಕಾಮೇನ ಮಾನವಾಯ ಅನ್ನದಾಯ ಚ, ಅನ್ನದಾನ ಮಾಡಿದ ಮಾನವನಿಗೆ ಅವನಿಗೋಸ್ಕರವಾಗಿ ನಾನು ಕಾಮೇನ ಅಹಂ ನಮಾಮಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವನನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತೇನೆ. ಇಂಥ ಕಾಮನೆ ತಪ್ಪಲ್ಲ, ಕಾಮನೆ ಬಿಡಬೇಕು. ಹೌದು, ನಿಷ್ಕಾಮ ನಿಷ್ಕಾಮ ಕರ್ಮನೇ ರುಜುತ್ವದ ಲಕ್ಷಣ. ಏನರ್ಥ ನಿಷ್ಕಾಮ ಅಂತಂದ್ರೆ? ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ನಿಷ್ಕಾಮನೆ ಅಂದ್ರೆ ಕಾಮನೆಯನ್ನೇ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ, ಇಚ್ಛೆಯನ್ನೇ ಬಿಡೋದು, ಯಾವ ಆಸೆನೂ ಇಟ್ಕೊಳ್ಬಾರ್ದು ಅಂತ ಅರ್ಥ ಅಲ್ಲ. ಹಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನು. ಅನಿಷಿದ್ಧ ಕಾಮಿತ ಏವಹಿ ಅಕಾಮಿತ್ವಂ ಅಂತ ಆಚಾರ್ಯ ವ್ಯಾಖ್ಯಾನ. ಅನಿಷಿದ್ಧ ಕಾಮಿತ, ನಿಷಿದ್ಧ ಕಾಮಿತ ಇರಕೂಡುದು, ಅದೇ ನಿಷ್ಕಾಮ ಅಂತಂದು. ಅದರಿಂದ ಇಲ್ಲಿ ಅರ್ಥ ಹೀಗೆ ಮಾಡಬೇಕು, ಅಹಂ ನಮಾಮಿ ಕಾಮೇನ ಅಂತಂದ್ರೆ ನನ್ನ ಸ್ವಾರ್ಥದ ಕಾಮನೆಯಿಂದ ಅಲ್ಲ. ಯಾರು ಅನ್ನದಾನ ಮಾಡಿರ್ತಾರೆ ಜಗತ್ತಿನಲ್ಲಿ ಅವರನ್ನು ಅನುಗ್ರಹ ಮಾಡು ಸ್ವಾಮಿ ಅಂತ, ಅವರ ಉದ್ಧಾರಕ್ಕೋಸ್ಕರ, ಅವರ ಉದ್ಧಾರ ಆಗಲಿ ಎನ್ನುವ ಆಸೆ ಇಟ್ಟುಕೊಂಡು ನಾನು ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೇನೆ. ಜ್ಞಾನಭಕ್ತಿ ಹರೇ ತೃಪ್ತಿ ಅಂತ ಹೇಳ್ತಾರೆ. ಜ್ಞಾನ ಭಕ್ತಿ ಹರಿ ಹರಿಯ ತೃಪ್ತಿ ಇದನ್ನೆಲ್ಲ ಆಸೆ ಪಡಬಹುದು. ಈ ಆಸೆ ಇಟ್ಟುಕೊಂಡು ನಾನು ತದ್ಹಿತಮುದ್ದಿಶ್ಯ ಅಂತ ಅರ್ಥ ಬರೀತ. ಕಾಮ ಮಾನವಾಯ ಅನ್ನದಾಯಚ ಅಹಂ ನಮಾಮಿ ಅಂತ ಅಲ್ಲಿಗೆ ಮಾಡಬಾರ್ದು. ಅನ್ನದಾಯಚ ಅಂದ್ರೆ ಅನ್ನದಂ ಉದ್ದೇಶ್ಯ, ಅನ್ನದಾನ ಮಾಡಿದವರನ್ನ ಉದ್ದೇಶವಾಗಿಟ್ಟುಕೊಂಡು ತದ್ಹಿತಾಯಚ ತದ್ಹಿತಮುದ್ದೇಶ್ಯ ನಾನು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೇನೆ, ನಿಮಗೆಲ್ಲ ಶ್ರೇಯಸ್ಸಾಗಲಿ ಅಂತ. ಅದರಿಂದ ಇಬ್ಬರಿಗೆ ಅನ್ನದಾನ ಮಾಡ್ರಿ ಅಂತ ಹೇಳ್ತಾ, ಅನ್ನತೋಪಿ ತಥಾನ್ನೇನ ಮಾಹಾತ್ಮ್ಯಂ ಸ್ವಸ್ಯ ಯಾತಿ ಚ. ಪರಮಾತ್ಮನು ಕೂಡ ಅನ್ನತಃ ಅನ್ನೇನ ಮಾಹಾತ್ಮ್ಯಂ ಯಾತಿ, ಭಗವಂತನಿಗೂ ಕೂಡ ಮಹಾತ್ಮ್ಯ ಬಂದದ್ದು ಯಾವುದರಿಂದ? ಅನ್ನತಃ ಅನ್ನೇನ. ಇವೆಲ್ಲ ಗಂಭೀರವಾದ ಶಬ್ದಗಳು. ರಾಜರಾಗ್ಲಿಕ್ಕೆ ಇಂತಹ ಶಬ್ದ ಹೇಳಿ ಅವ್ರು ಹೇಳಿಸಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬೇರೆಯವ್ರಿಗೆ ಈ ರೀತಿ ಬರೀಲಿಕ್ಕೆ ಆಗೋದು, ಯಾರೋ ಕೃತ್ರಿಮ ಗ್ರಂಥ ಆದರೆ ಹೀಗೆ ಬರೀಲಿಕ್ಕೆ ಆಗೋದು. ಅನ್ನತೋಪಿ ತಥಾ ಅನ್ನೇನ ಮಹಾತ್ಮ್ಯಂ ಸ್ವಸ್ಯ ಯಾತಿ ಚ. ಅನ್ನತೋಪಿ ಅಂತಂದ್ರೆ ಅದೊಂದು ಪ್ರತೀಕ ಗ್ರಹಣ, ಅನ್ನೇನ ಅನ್ನೋದು ಒಂದು ಪ್ರತೀಕ ಗ್ರಹಣ. ಭಗವಂತನಿಗೂ ಕೂಡ ಮಹಾತ್ಮ್ಯ ಬಂದದ್ದು ಅನ್ನದಿಂದಲೇ. ಹೇಗೆ ಅನ್ನತಃ ಅಂತಂದ್ರೆ ಇಲ್ಲಿ ಲಬ್ಲೋಪ ಹಿಂದಿನ ಮಾಡಿದ ಹಾಗೆ ಲಬ್ಲೋಪೇ ಪಂಚಮಿ ಅಂತಿಟ್ಟು, ಅನ್ನತಃ ಅಂತಂದ್ರೆ ಅನ್ನಂ ಪರಿತ್ಯಜ್ಯ, ಅನ್ನಂ ಪರಿತ್ಯಜ್ಯ ಮಹಾತ್ಮ್ಯವನ್ನು ಹೊಂದಿದವನು ಪರಮಾತ್ಮ. ಅನ್ನವನ್ನು ಬಿಟ್ಟು ಮಹಾತ್ಮ್ಯ ಹೊಂದಿದ್ದಾನಂದ್ರೆ ಜಗತ್ತಿನಲ್ಲಿ ಎಲ್ರಿಗೂ ಕೂಡ ಅನ್ನ ಬೇಕೇ ಬೇಕು. ಅನ್ನ ಬಿಟ್ಟವನು ಅಂತಂದ್ರೆ ಆ ಪರಮಾತ್ಮ ಓಡು. ಅನಸ್ನನ್ನನ್ಯೋ ಅಭಿಚಾಕಸೀತಿ, ಅನ್ನ ಇಲ್ಲದೇನೆ ಅಭಿಚಾಕಸೀತಿ, ಚೆನ್ನಾಗಿ ಪ್ರಕಾಶಮಾನನಾಗಿರೋದು ಅಂತಂದ್ರೆ ಪರಮಾತ್ಮ. ಇನ್ನೊಬ್ನು ಅನ್ನ ತಿಂದುಕೊಂಡೇ ಇರಬೇಕಾದ, ಅನ್ನ ಇಲ್ಲದೆ ಅಭಿಚಾಕ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪುರುಷಸ್ವ ಜಾತೆ ತಯೋರನ್ನ ಪಿಪ್ಪಲಂ ಸ್ವಾದ್ವತ್ತಿ. ಜೀವ ಅನ್ನ ತಿಂದುಕೊಂಡೇ ಇರುವವನು. ಅನಶ್ನನ್ನನ್ಯೋ ಅಭಿಚಾಕಸೀತಿ, ಅದರಿಂದ ಅನ್ನತೋಪಿ ಅಂದ್ರೆ ಅನ್ನಂ ಪರಿತ್ಯಜ್ಯಾಪಿ ಮಹಾತ್ಮ್ಯವನ್ನು ಹೊಂದಿದವನು ಪರಮಾತ್ಮ. ಹಾಗೆ ಅನ್ನೇನ ಮಹಾತ್ಮ್ಯವನ್ನು ಹೊಂದಿದ್ದಾನೆ ಅಂತಂದ್ರೆ ಜಾತ ಅನ್ಯನ್ನೇನ ವರ್ತಂತೆ, ಅನ್ನದಿಂದಲೇ ಹುಟ್ಟೋದು. ಜಾತಾನಿ ಅನ್ನೇನ ವರ್ತಂತೆ, ಎಲ್ಲ ಜೀವರು ಬದುಕೋದು ಬೆಳೆಯೋದು ಎಲ್ಲ ಅನ್ನದಿಂದಲೇ ಬರ್ತದೆ. ಅಂದ್ರೆ ಅನ್ನದಿಂದ ಬೆಳೆಯೋದು ಅಂತಂದ್ರೆ ಅನ್ನದಲ್ಲಿ ಅನ್ನನಾಮಕನಾಗಿ ಪರಮಾತ್ಮ ಇದ್ದ, ಅದಕ್ಕೆ ಅವನಿಗೆ ಅನ್ನ ಅಂತ ಹೆಸರು ಬಂದಿದ್ದು. ಅನ್ನ ಅಂತಂದ್ರೆ ಪರಮಾತ್ಮನ ಹೆಸರು. ಅದ್ಯತೆ ಅತ್ಯುಚ ಭೂತಾನಿ, ಎಲ್ಲಾ ಪ್ರಾಣಿಗಳನ್ನು ತಾನು ತಿಂತಾನೆ ಅಂದ್ರೆ ಸಂಹಾರ ಮಾಡ್ತಾನೆ. ಅದ್ಯತೆ ಅತ್ಯುಚ, ಅದ್ಯತೆ ಅದ್ಯತೆ ಅಂದ್ರೆ ಉಪಜೀವ್ಯನೂ ಆಗಿದ್ದಾನೆ. ಎಲ್ರಿಗೂ ಕೂಡ ಅವನು ಉಪಜೀವಿ, ಅವನನ್ನ ಅವಲಂಬಿಸಿಯೇ ಎಲ್ಲರೂ ಬದುಕು. ಅನ್ನವನ್ನು ಅವಲಂಬಿಸಿ ಎಲ್ಲರೂ ಹೇಗೆ ಬದುಕ್ತಾರೋ ಹಾಗೆ ಪರಮಾತ್ಮನನ್ನು ಅವಲಂಬಿಸಿ ಎಲ್ಲರೂ ಬದುಕ್ತಾರಾದ್ರಿಂದ ಅವನಿಗೆ ಅನ್ನ ಅಂತ ಹೆಸರು. ಈ ರೀತಿ ಅನ್ನೇನ ವರ್ಧಂತೆ ಜಾತಾನ್ ಅನ್ನೇನ ವರ್ಧಂತೆ, ಆ ಅನ್ನ ಅನ್ನದಲ್ಲಿದ್ದು ಅನ್ನನಾಮಕ ಪರಮಾತ್ಮನಿಂದಲೇ ಎಲ್ಲರೂ ಬೆಳೆಯೋದು ಬದುಕೋದು ಅಭಿವೃದ್ಧಿಗೆ ಬರೋದು ಅಂತ. ಪರಮಾತ್ಮನ ಅನ್ನನಾಮಕ ಪರಮಾತ್ಮನ ಸನ್ನಿಧಾನ ಪಾತ್ರವಾಗಿರತಕ್ಕಂಥದ್ದು ಅನ್ನ. ಆದ್ದರಿಂದ ಆ ಅನ್ನವನ್ನು ಪರಮಾತ್ಮ ಬ್ರಾಹ್ಮಣರಿಗೆ ದಾನ ಮಾಡು. ಅನ್ನೇನ ವರ್ಧಂತೆ ಅಂದ್ರೆ ಇನ್ನೊಂದು ಅರ್ಥ, ಅನ್ನದಿಂದ ಪರಮಾತ್ಮನಿಗೆ ಮಹಾತ್ಮ್ಯ ಬಂದಿದೆ ಅಂದ್ರೆ ಸಪ್ತಾನ್ನವನ್ನು ಸೃಷ್ಟಿ ಮಾಡಿದ್ರಿಂದ ಪರಮಾತ್ಮನಿಗೆ ಮಹಾತ್ಮ್ಯ ಬಂದಿದೆ ಅಂತ ಅರ್ಥ. ಇದೆಲ್ಲ ಉಪನಿಷತ್ತಿನ ಪ್ರಮೇಯ. ಸಪ್ತ ವಿಧವಾದ ಅನ್ನ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ, ಅದರಿಂದ ಅವನಿಗೆ ಮಹಾತ್ಮ್ಯ ಬಂತು. ಸಪ್ತ ವಿಧವಾದ ಅನ್ನ ಅಂತಂದ್ರೆ ಒಂದು ಸಾಧಾರಣ ಮನುಷ್ಯರು ತಿನ್ನೋ ಅನ್ನ, ಇನ್ನೊಂದು ಮಕ್ಕಳಿಗಾಗಿ ಹಾಲು, ಕರುಗಳಿಗೂ ಹಾಲು ಮಕ್ಕಳಿಗೆ ಹಾಲು, ಇನ್ನು ಮನುಷ್ಯರಿಗೆಲ್ಲ ಈ ಬೆಳೆ, ಇನ್ನು ದೇವತೆಗಳಿಗೆ ಸ್ವಾಹ ಅನ್ನುವ ಅನ್ನ, ಪಿತೃಗಳಿಗೆ ಸ್ವಧ ಅನ್ನತಕ್ಕಂಥ ಅನ್ನ, ತನಗೆ ಪರಮಾತ್ಮನಿಗೆ ಮೂರು ಅನ್ನ. ಒಂದು ನಮ್ಮ ದೇಹದಲ್ಲಿರುವಂಥ ಶಕ್ತಿ, ನಮ್ಮ ಮಾತು ಮತ್ತು ನಮ್ಮ ಮನಸ್ಸು. ಈ ಮನಸ್ಸು ಮಾತು ದೇಹದ ಶಕ್ತಿ ಇದು ಪರಮಾತ್ಮನಿಗೆ ಅನ್ನ. ಈ ಸ್ಥೂಲ ಅನ್ನ ಅವನಿಗಿಲ್ಲ, ಮನಸ್ಸಿನಂದ್ರೆ ಈ ಸ್ಥೂಲ ಅನ್ನ ಅವನಿಗಿಲ್ಲ ಅಷ್ಟೇ. ಈ ಅನ್ನವನ್ನು ನಮ್ಮ ದೇಹದ ಶಕ್ತಿಯನ್ನು ಪರಮಾತ್ಮನಿಗಾಗಿ ವಿನಿಯೋಗಿಸಬೇಕು. ನಮ್ಮ ಮಾತಿನ ಶಕ್ತಿ, ಮಾತು ಏನಿದ್ರೂ ಪರಮಾತ್ಮನ ಗುಣಕೀರ್ತನೆ ಅದು ನಡೀಬೇಕು. ಮನಸ್ಸಿನಿಂದ ಭಗವಂತನ ಚಿಂತನೆ ನಡೀಬೇಕು. ಇಂಥ ಸಪ್ತಾನ್ನಗಳನ್ನು ಸೃಷ್ಟಿ ಮಾಡಿ ಇಡೀ ಜಗತ್ತನ್ನೇ ನಡೆಸ್ತಾ ಇದ್ದಾನೆ ಪರಮಾತ್ಮ. ಅಂಥ ಮಹಾತ್ಮ ಬಂದಿದ್ದವನು. ಈ ಅನ್ನ ಸೃಷ್ಟಿ ಮಾಡದಿದ್ರೆ ಏನು ಮಹತ್ವ ಬರ್ತಿತ್ತು? ಪ್ರತಿಯೊಬ್ಬರಿಗೂ ಮಹತ್ವ ಬರೋದೇ ಅನ್ನದಿಂದ. ಅನ್ನತೋ ಅನ್ನತೋಪಿ ತಥಾ ಅನ್ನೇನ ಮಹಾತ್ಮ್ಯಂ ಸೊಸೆ ಯಾತಿತ. ಆದ್ದರಿಂದ ಬ್ರಾಹ್ಮಣರಿಗೆ ಅನ್ನದಾನ ಮಾಡು ಅಂತ ಕಳಕಳಿಯಿಂದ ರಾಜರು ಶೇಷನಿಗೆ ಹೇಳಿರ್ತಕ್ಕಂಥ ಮಾತು. ಯಾಕಿಷ್ಟು ಅಂದ್ರೆ, ಅಯಂತು ಬ್ರಾಹ್ಮಣ ಪೂರ್ವಂ ಮಮ ಶಿಷ್ಯ ಸುಬುದ್ಧಿಮಾನ್. ಒಳ್ಳೆ ಬುದ್ಧಿವಂತರು ಇವರು, ನನಗೆ ಶಿಷ್ಯರಾಗಿದ್ರು ಮೊದಲಿಂದ ನನ್ನ ಶಿಷ್ಯರು. ಇನ್ನೂ ಅನೇಕ ವಿಧವಾದ ವಾತ್ಸಲ್ಯ ತೋರಿಸಿದ್ದ. ಎರಡು ಕಡೆನೂ ಬರ್ತದೆ, ಎರಡು ಸಲ ಬರ್ತದೆ ಈ ಮಾತು. ಒಂದ್ಸಲ ಹೇಳಿದ್ರಂತೆ, ನಿಮಗೆ ಶಿಬಿಕಾರೋಹಣ ಮಾಡಿಸ್ತೀನಿ ಅಂತ ಅಂದಿದ್ರಂತೆ. ಮತ್ಪ್ರಸಾದಾತ್ಯ ಭೂಪೇನ ಶಿಬಿಕಾರೋಹಣ ಕೃತಂ. ಒಬ್ಬ ರಾಜ ಪಲ್ಲಕ್ಕಿಯಲ್ಲಿ ಗುಡಿಸಿದ್ದಾನೆ ಇವರನ್ನ. ಅದು ಹೇಳ್ತಾರೆ, ನಾನೇ ಹೇಳಿದ್ದೆ ಮಾತು ಹಿಂದೊಂದ್ಸಲ. ಅದು ವ್ಯಾಸರು ಹೇಳಿ, ವ್ಯಾಸರು ರಾಜರನ್ನ ಪ್ರಶಂಸೆ ಮಾಡಿದ್ದು. ವೇದವ್ಯಾಸದೇವರು ನಿಮ್ಮ ಕೀರ್ತಿಯನ್ನು ಪ್ರಚಾರ ಮಾಡತಕ್ಕಂಥ, ನಿಮ್ಮ ಭಕ್ತನಾದ, ನಿಮ್ಮ ಶಿಷ್ಯನಾದ, ನಿಮ್ಮ ಗುಣಗಾನವನ್ನು ಮಾಡತಕ್ಕಂಥ ಆ ವಿಪ್ರನಿಗೆ ನೀವು ಶಿಬಿಕಾರೋಹಣ ಮಾಡಿಸಿದ್ದೀರಿ, ಇದು ನನಗೆ ಬಹಳ ಸಂತೋಷವಾಗಿದೆ ಅಂತ ವೇದವ್ಯಾಸ ದೇವರು ರಾಜರನ್ನ ಪ್ರಶಂಸೆ ಮಾಡಿದ್ದ. ಅದೇ ಹೇಳ್ತಾರೆ, ಮತ್ಪ್ರಸಾದಾತ್ಯ ಭೂಪೇನ. ಇವರೇನ್ ಮಾಡಿಸಿದ್ದಾರೆ ಅಂತಂದ್ರೆ, ಯಾರೋ ಒಬ್ಬ ರಾಜ ಪಲ್ಲಕ್ಕಿಯಲ್ಲಿ ಕೂಡಿಸಿದ. ಆ ರೀತಿ ಕೂಡಿಸುವಂತೆ ಪ್ರೇರಣೆ ಮಾಡಿದವರೇ ರಾಜ, ಅದಕ್ಕೆ ಅನುಗ್ರಹ ಮಾಡಿದವರೇ ವಾದಿರಾಜ. ಅದನ್ನು ಮತ್ತೆ ಹೇಳ್ಕೊಂಡಿದ್ದಾರೆ, ಮತ್ಪ್ರಸಾದಾತ್ಯ ಭೂಪೇನ ಶಿಬಿಕಾರೋಹಣ ಕೃತಂ. ಇದೆಲ್ಲ ಬ್ರಾಹ್ಮಣರ ಮೇಲಿನ ವಾತ್ಸಲ್ಯ. ಹಾಗೆ ಶೇಷ ಅಂತನ್ನುವರು ಹೇಳಿದ್ನಲ್ಲ, ಇವರಿಗೆ ದಾರಿದ್ರ್ಯ ಇದೆ ಅಂತ ಗೊತ್ತಾಗಿ ಇವರಿಗೊಂದು ಜೀವನ ವೃತ್ತಿಯನ್ನು ಕಲ್ಪನೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿದ್ದಾನೆ. ಆ ವಿಪ್ರರಿಗೊಂದು ಜೀವನ ಮಾರ್ಗ ಮಾಡಿಕೊಡಬೇಕು. ಏಕಸ್ಯ ವೃತ್ತಿಕರಣೆ ಲಕ್ಷ ಧೇನು ಫಲಂ ಭವೇತ್ ಅಂತ ಶಾಸ್ತ್ರ. ಒಬ್ಬರಿಗೆ ವೃತ್ತಿಕರಣೆ ಅಂದ್ರೆ ಜೀವನಕ್ಕೊಂದು ಮಾರ್ಗ ಮಾಡಿಕೊಟ್ರೆ ಲಕ್ಷ ಗೋದಾನ ಮಾಡಿದಷ್ಟು ಫಲ ಬರ್ತದೆ. ಏಕಸ್ಯ ವೃತ್ತಿಕರಣೆ, ಏಕಸ್ಯ ವೃತ್ತಿ ಹರಣೆ. ಆವಾಗ 60,000 ವರ್ಷ ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟಬೇಕಾಗ್ತದೆ ಅಂತಹದ್ದು. ಶೇಷ ಅನ್ನುವರು ಇವರಿಗೆ ವೃತ್ತಿ ಕಲ್ಪನೆ ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಅದು ನನ್ನ ಪ್ರಸಾದದಿಂದಲೇ ಅಂತ ಹೇಳ್ತಾರೆ. ಇನ್ನು ಈ ವಿಪ್ರದ ಚರಿತ್ರೆ ಬಹಳ ಬರ್ತದೆ ಇದರಲ್ಲಿ. ಒಂದು ಸಲ ಒಬ್ಬ ವರ್ತಕ ವ್ಯಾಪಾರಿ ಅಂಗಡಿಯ ಶೆಟ್ಟಿ ಇವರನ್ನ ವಿಪ್ರರನ್ನ ಬಿಸಿಲಲ್ಲಿ ತನ್ನ ಅಂಗಡಿಯ ಮುಂದೆ ನಿಲ್ಲಿಸಿದ್ನಂತೆ. ಬಹಳ ಹೊತ್ತು ಬಿಸಿಲಲ್ಲಿ ನಿಲ್ಲಿಸಿದಾನ. ಕಾರಣ ಏನು ಅಂತಂದ್ರೆ, ಯಾರೋ ಸಾಲ ಮಾಡಿದ್ರಂತೆ. ಅದಕ್ಕೆ ಇವರು ಕೊಡಿಸಿದ್ರೋ ಅಥವಾ ಸಾಕ್ಷಿ ಹೇಳಿದ್ರು ಅಂತೂ ಇವ್ರ ಮೇಲೆ ತೀರಿಸೋ ಪ್ರಸಂಗ ಇವ್ರ ಮೇಲೆ ಬಂದಿತ್ತು. ತೀರಿಸಲಿಕ್ಕೆ ಆಗಿಲ್ಲ, ಸಾಲ ಮಾಡಿದವನು ಎಲ್ಲಿ ತಪ್ಪಿಸ್ಕೊಂಡೋ ಏನೋ, ಇವರು ಸಿಗ್ಬಿದ್ದು. ಇವರನ್ನ ಬಿಸಿಲಲ್ಲಿ ನಿಲ್ಲಿಸಿ ಬಹಳ ಹಿಂಸೆ ಕೊಟ್ಟಿದ್ರಂತೆ. ಇನ್ನೊಂದು ಪ್ರಸಂಗ, ವಿಪ್ರರಿಗೆ ಬಂದಂತಹ ಆಪತ್ತು ಅಂತಂದ್ರೆ, ಕೆಲವು ಶತ್ರುಗಳೆಲ್ಲ ಸೇರಿ ಇವರನ್ನ ಕೊಲೆ ಮಾಡಿಬಿಡಬೇಕು ಅಂತಲೇ ಹೊರಟಿದ್ರು. ಇವರನ್ನು ಮಾರಣ, ಅದನ್ನೇ ಮಾಡಿಬಿಟ್ಟು ಕೊಂದೇ ಬಿಡಬೇಕು ಇವರನ್ನ ಅಂತ ಹೊರಟಿದ್ದ. ಇಂಥ ಎರಡು ಪ್ರಸಂಗಗಳನ್ನು ತಿಳ್ಕೊಂಡು ರಾಜರು ಸೀತಾಪತಿ ಎನ್ನುವಂಥವ್ರಿಗೆ ಹೇಳಿ ಅದನ್ನು ಪರಿಹಾರ ಮಾಡಿಸಿದ್ದ. ಆ ಸೀತಾಪತಿ ಹೋಗಿ ಆ ಸಾಲ ತೀರಿಸಿ ಮತ್ತು ಈ ಕೊಲೆ ಪ್ರಸಂಗ ನಡೆಯುವಂತಹದನ್ನು ಕೂಡ ತಪ್ಪಿಸಿದ್ದಾರೆ. ಇದನ್ನು ಅನುಗ್ರಹ ಮಾಡಿದ್ದ. ಈ ವಾತ್ಸಲ್ಯವನ್ನು ತೋರಿಸಿ ಶೇಷನಿಗೆ ಹೇಳ್ತಾರೆ, ನೀವೇನು ಮಾಡೋದಿದ್ರೆ ಇವರಿಗೆ ಮಾಡಬೇಕು. ಯಾಕೆ ಅಂದರೆ, ಮಾತ್ರಾವಿಹೀನ ಪಿತ್ರಾಚ ಭ್ರಾತ್ರ ಮಿತ್ರಾತ್ತಥೈವಚ. ತಾಯಿ ಇಲ್ಲ, ತಂದೆ ಇಲ್ಲ, ಸ್ನೇಹಿತರಿಲ್ಲ, ಅಣ್ಣ ತಮ್ಮಂದ್ರಿಲ್ಲ, ಮಾಮತ್ರಾಶ್ರಿತವಾನ್ ವಿಪ್ರಹ. ಇವರು ಯಾರು ಇಲ್ಲದೆ ಇರೋದ್ರಿಂದ ನನ್ನನ್ನು ಆಶ್ರಯಿಸಿದ್ದ ಈ ಬ್ರಾಹ್ಮಣರು. ಸತ್ಪಾತ್ರಂ ಕಿಮತಃ ಪರಂ. ಇಂಥವರೇ ಅಲ್ವೇ ಸತ್ಪಾತ್ರ. ಸತ್ಪಾತ್ರರು ಅಂದ್ರೆ ಇವರು. ಮಾತ್ರಾವಿಹೀನ ಪಿತ್ರಾಚ ಭ್ರಾತ್ರ ಮಿತ್ರಾತ್ತಥೈವಚ. ಯಾರೂ ಇಲ್ಲದೇನೆ ನನ್ನನ್ನು ಆಶ್ರಯಿಸಿದಂಥವ್ರಿಗೆ ದಾನ ಮಾಡದೆ ಇನ್ನೇನು ಮಾಡಿದೆ? ನನ್ನನ್ನು ಯಾವ ರೀತಿ ಆಶ್ರಯಿಸಿದ್ದಾರೆ? ಸ್ವಾಮಿತ್ವೇನ, ಸಖಿತ್ವೇನ, ಬಂಧುತ್ವೇನ, ಸುಹೃತ್ತತಃ. ಎಲ್ಲ ಮಾತಾ ವಾದಿರಾಜ, ಮತ್ಪಿತಾ ವಾದಿರಾಜ, ಭ್ರಾತಾತ್ವಮೇ ವಾದಿರಾಜ, ಎಲ್ಲವೂ ನೀವೇ ಅಂತ ವಾದಿರಾಜ ಸ್ವಾಮಿಗಳು ಎಲ್ಲವೂ ನೀವೇ ಆಗಿದ್ದೀರಿ. ತಾಯಿ ತಂದೆ ಭ್ರಾತ ಎಲ್ಲವೂ ನೀವೇ ಆಗಿದ್ದೀರಿ ಅಂತ. ಸ್ವಾಮಿತ್ವೇನ ಸಖಿತ್ವೇನ ಬಂಧುತ್ವೇನ ಸುಹೃತ್ವತಃ ಮಾಮತ್ರಾಶ್ರಿತವಾನ್ ವಿಪ್ರಹ ಸತ್ಪಾತ್ರಂ ಕಿಮತಃ ಪರಂ. ಅದರಿಂದ ಇಂಥ ಸತ್ಪಾತ್ರರಾದ ವಿಪ್ರರಿಗೆ ನೀವು ಅನ್ನದಾನ ಮಾಡಬೇಕು ಅಂತ ಇಷ್ಟು ಅವ್ರು ಹೇಳಿ ಏನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇನ್ನೇನೇನು ಸತ್ಕಾರಗಳನ್ನು ಮಾಡಬೇಕು. ತ್ವಮಪ್ಯಮಂ ಅಮಾವಾಸಂ ಮಾನಯಸ್ವ ಸುವಾಸಸ. ನನ್ನ ವಾಸಸ್ಥಳ ಆಗಿದ್ದಾನೆ, ಈ ಇಬ್ರ. ಆದ್ದರಿಂದ ವಸ್ತ್ರದಾನ ಮಾಡಿ ನನ್ನನ್ನು ಸತ್ಕರಿಸ್ರಿ, ನನ್ನ ಮಮ ಆವಾಸಂ ಅಂತಾರೆ. ತ್ವಮಪ್ಯಮಂ ಮಮ ಆವಾಸಂ, ನನ್ನ ಆವಾಸನಾಗಿದ್ದೆ, ನನ್ನ ಆವಾಸ ಸ್ಥಳ ಅವರೊಳಗೆ ನಾನೇ ಇದ್ದೀನಿ. ಆದ್ದರಿಂದ ವಸ್ತ್ರದಿಂದ ನನಗೆ ಅವರಿಗೆ ಸನ್ಮಾನ ಮಾಡ್ರಿ, ವಸ್ತ್ರದಿಂದ ಸನ್ಮಾನ ಮಾಡ್ರಿ ಅಂತಂದ್ರೆ ಅದು ಇದೇ ಅರ್ಥ. ಊಟ ಮಾಡುವಾಗ ನಾವು ಅಪೋಷಣ ಅಂತ ತಗೊಳ್ತೀವಲ್ಲ, ಅದೇನದು ಅಪೋಷಣ ಅಂತಂದ್ರೆ ಪ್ರಾಣಸ್ಯ ವಸ್ತ್ರ ಬುದ್ಧಾತು ಅಂತ ಉಪನಿಷತ್ ಭಾಷ್ಯ. ಮೊದಲು ಕೊನೆಗೆ ಪೂರ್ವ ಮೊದಲೊಂದ್ಸಲ ತಗೊಳ್ಳೋದು, ಉತ್ತರಾಪೋಷಣ ತಗೊಳ್ಳೋದು, ಅದೆಲ್ಲ ಪ್ರಾಣದೇವರ ದೃಷ್ಟಿಯಿಂದಲೇನೆ ತಗೊಳ್ಬೇಕು. ಅಂದ್ರೆ ಮಧ್ಯದ್ದೆಲ್ಲವೂ ಕೂಡ ಅದು ಪ್ರಾಣದೇವರಿಗೆ ನಾವು ಅನ್ನ ಸಮರ್ಪಣೆ ಮಾಡ್ತೀವಿ ಅಂತ ಅರ್ಥ. ಊಟ ಮಾಡುವಾಗ ನೀರು ತಗೊಳ್ಳೋದು, ಆಪೋಷಣ ತಗೊಳ್ಳೋದು ಅಂದ್ರೆ ಹಾಗೆ. ಅಮೃತ ಅಪಿಧಾನಮಸಿ, ಅಮೃತ ಉಪಸ್ತರಣಮಸಿ ಅಂತ ಹೇಳಿ ಸ್ವಾಹ ಅಂತ ತಗೊಳ್ಳೋದು. ಅಮೃತ ಅಂದ್ರೆ ಏನು? ಅಮೃತ ಅಂದ್ರೆ ನೀರು, ಕೈಯಲ್ಲಿ ಹಾಕೊಳ್ಳೋದು ನೀರು. ಅಮೃತ ಅಮೃತ ಅಂದ್ರೆ ಜಲ, ನೀರು. ನೀರು ನೀನು ಉಪಧಾನ ಅಪಿಧಾನಮಸಿ ಉಪಸ್ತರಣಮಸಿ, ನೀನು ವಸ್ತ್ರವಾಗಿದ್ದಿ, ಕೆಳ ವಸ್ತ್ರ ಮತ್ತು ಮೇಲಿನ ವಸ್ತ್ರ ಆಗಿದ್ದಿ ಅಂತ ಆ ನೀರಿಗೆ ಹೇಳೋದು. ಅಂದ್ರೆ ಅರ್ಥ ಏನು ಅಂತಂದ್ರೆ ಮುಖ್ಯ ಪ್ರಾಣದೇವರಿಗೆ ಇದು ವಸ್ತ್ರ ಸಮರ್ಪಣೆ ಅಂತ ಭಾವನೆ. ಮುಂದೆ ಮಧ್ಯದಲ್ಲಿ ಊಟ ಮಾಡೋದಲ್ಲ, ಅದು ಮುಖ್ಯ ಪ್ರಾಣದೇವರಿಗೆ ಅನ್ನ ಸಮರ್ಪಣೆ. ಈ ನೀರು ತಗೊಳ್ಳೋದು ವಸ್ತ್ರ ಸಮರ್ಪಣೆ. ಪ್ರಾಣಸ್ಯ ವಸ್ತ್ರ ಬುದ್ಧಿ ಆಯಿತು ಅಂತ ಹೇಳ್ತಾರೆ ಉಪನಿಷತ್ ಭಾಷೆ. ಅದರಿಂದ ತ್ವಮಪ್ಯಮಂ ಮಮಾವಾಸಂ ಮಾನಯಸ್ವ ಸುವಾಸಸ, ಅವರಿಗೆ ವಸ್ತ್ರ ಕೊಟ್ಟು ನನ್ನ ಆವಾಸ ಸ್ಥಳವಾದ ಅವರನ್ನು ಸನ್ಮಾನ ಮಾಡ್ರಿ ಅಂತಂದ್ರೆ ಅವರಿಗೆ ಅನ್ನದಾನ ಮಾಡೋದು, ಊಟ ಹಾಕೋದು, ಅದು ಏನು ಮಾಡಿದ್ರು ಕೂಡ ವಸ್ತ್ರದಾನ ಮಾಡೋದು ಅದೆಲ್ಲ ನನಗೆ ಸೇರ್ತದೆ, ಪ್ರಾಣದೇವರಿಗೆ ಸೇರುವಂತೆ ನನಗೆ ಸೇರ್ತದೆ ಅಂತ ಅಂತ ಹೇಳಿ ಕೊನೆಗೆ ವಿಪ್ರನಿಗೆ ಹೇಳ್ತಾರೆ. ಇಷ್ಟೆಲ್ಲ ಬೇರೆಯವರಿಗೆ ಹೇಳಿ, ವಿಪ್ರ ನಿನ್ನ ಈ ಬಡತನವನ್ನ ಈ ಕಾರ್ಪಣ್ಯವನ್ನ ಯಾರ ಮುಂದೆ ಹೇಳ್ಕೊಳ್ಳಿಕ್ ಹೋಗಬೇಡ ಅಂತ. ಯಾರ ಮುಂದೆ ಹೇಳ್ಕೊಳ್ಳೋದಿಗೆ, ಯಾವದೀಶ್ವರ ದತ್ತಂ ವಾ ವಿತ್ತಂ ಗೃಹೀಶ್ವ ಪೋಷಣಂ, ಭಗವಂತ ನಿನ್ನ ಪೋಷಣೆಗೆ ಎಷ್ಟು ಬೇಕು ಅನ್ನೋದು ಪರಮಾತ್ಮನಿಗೆ ಗೊತ್ತು. ಆ ಪೋಷಣೆಗೆ ಬೇಕಾಗುವಷ್ಟು ಪರಮಾತ್ಮ ಎಷ್ಟು ಕೊಡ್ತಾನೆ ಅಷ್ಟನ್ನು ಸ್ವೀಕಾರ ಮಾಡು ಸಾಕು, ಅತಿ ಅದನ್ನು ಅಪೇಕ್ಷೆ ಪಡೋದು ಬೇಡ. ಹೀಗೆ ನೀನು ಭಗವಂತನ ಮೇಲೆ ದೃಷ್ಟಿ ಇಟ್ಟು ಪರಮಾತ್ಮ ಕೊಟ್ಟದ್ದನ್ನೇ ಅಮೃತ ಅಂತ ಭಾವಿಸಿ ಅದನ್ನು ಸ್ವೀಕಾರ ಮಾಡಿಕೊಂಡಿರು. ನನಗೆ ಹೇಳ್ತು, ನನ್ನಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ, ವಿಶೇಷವಾಗಿ ನಾನು ಪರಿಹಾರ ಮಾಡ್ತೇನೆ, ಕಂಡು ಕಂಡವರು ಮುಂದೆ ಹೋಗಿ ಕೈ ಚಾಚೋದು ಬೇಡ. ಈ ರೀತಿ ಮಾಡಿಕೊಂಡಿದ್ರೆ ಅಂತೆ ಸುತ್ರಾಮಲೋಕೋಯಂ ಕಾಂತಸ್ತವ ಭವಿಷ್ಯತಿ, ಕೊನೆಗೆ ನಿಮಗೆ ಸುತ್ರಾಮಲೋಕ ದೊರೀತದೆ. ಸುತ್ರಾಮ ಅಂದ್ರೆ ಸುತ್ರಾಮ ಗೋತ್ರಭಿದ್ವಜ್ರಿ ದೇವೇಂದ್ರ, ದೇವೇಂದ್ರನ ಲೋಕ ನಿಮಗೆ ಸಿಗ್ತದೆ ಅಂತಂದ್ರೆ ನಿಮಗೆ ಇಂದ್ರ ಪದವಿಯನ್ನು ನೀವು ಪಡಿತೀರಿ ಅಂತ ಸ್ಪಷ್ಟವಾಗಿ ಹೇಳಿದಂತೆ. ಇಷ್ಟೆಲ್ಲ ಬರಬೇಕಾದ್ರೆ ಲಕ್ಷ್ಮೀಪತಿ ಹೇಳ್ತಾರೆ, ಕಾನೀಹ ಸುಕೃತಾನ್ಯಸ್ಯ, ಎಷ್ಟು ಪುಣ್ಯ ಇದೆ ಅವರಿಗೆ ಅಂತ ಯೋಚನೆ ಮಾಡ್ರಿ. ಆದ್ರಿಂದಲೇ ನಾನು ಅವರನ್ನು ಆರಿಸ್ಕೊಂಡಿದ್ದೀನಿ. ತಂತು ಮಾನಾಧಿಕ ಅನ್ಕುರು ಲಕ್ಷ್ಮೀಪತಿ, ನೀನು ಕೂಡ ಅವರಿಗೆ ಸನ್ಮಾನಾದಿಗಳನ್ನು ಮಾಡು. ಇಂಥ ಪುಣ್ಯ ಇದ್ದದ್ರಿಂದಲೇ ನಾನು ಆಗಾಗ್ಗೆ ವಿಮಾನದಿಂದ ಬರ್ತೇನೆ. ಎಲ್ಲೋ ಸತ್ಯಲೋಕ ಅಲ್ಲೆಲ್ಲ ಹೋಗಿರ್ತೀನಿ ನಾನು, ಸತ್ಯಲೋಕ ಶ್ವೇತದ್ವೀಪ ಎಲ್ಲ ಕಡೆ ಸಂಚಾರ ಮಾಡಿದಾರಂತೆ. ಭೂಮಿಗೂ ಬರ್ತಿರ್ತಾರೆ, ತಿರುಪತಿಗೆ ಹೋಗಿದ್ರಂತೆ ಉತ್ಸವಕ್ಕೆ. ತಿರುಪತಿಯಲ್ಲಿ ಹೋಗಿದ್ದೇನೆ, ಉಡುಪಿಯಲ್ಲಿ ಅಷ್ಟಮಠಾಧೀಶರು ನಡೆಸುವಂತಹ ಉತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ, ತ್ರಿವಿಕ್ರಮ ರಥೋತ್ಸವಕ್ಕೆ ಬರ್ತೇನೆ, ತಿರುಪತಿ ಹೋಗಿದ್ದೇನೆ, ಎಲ್ಲ ಕಡೆ ನಾನು ಇರ್ತೇನೆ. ಯಾವತ್ತಾವತ್ತು ಹೇಳಬೇಕು ಅಂತ ಅನಿಸ್ತದೆ ಆಗ ಬರ್ತೇನೆ, ವಿಮಾನದಿಂದ ಬರ್ತೀನಿ ನಾನು ಅಂತಾರೆ. ವಿಮಾನದಿಂದ ಬಂದು ಇವರಿಗೆ ಬ್ರಾಹ್ಮಣರಿಗೆ ಶ್ಲೋಕ ಅನ್ವಯಿ ಪಂಚವ ಸಪ್ತ ನವವ ದಶವಾಷ್ಟವ, ಐದು ಶ್ಲೋಕನೋ ಏಳೋ ಒಂಬತ್ತೋ ಹತ್ತೋ ಎಂಟೋ ತ್ರೀನ್ವಾ ಏಕಂ ಪಂಚದಶಚ ದ್ವಾದಶಾದಿ ಕ್ರಮಾದಿಹ, ಎಷ್ಟೆಷ್ಟು ಪ್ರೇರಣೆ ಆಗ್ತದೋ ಭಗವಂತಂದು ಅಷ್ಟೆಷ್ಟು ಶ್ಲೋಕಗಳನ್ನು ನಾನು ಹೇಳಿ ಹೋಗ್ತೇನೆ. ಒಟ್ಟಿಗೆ ಸ್ವಪ್ನದಲ್ಲಿ ಬರೆಸಿದ್ದಲ್ಲ ಇದು, ಏಡಮುಖ ಬ್ರಾಹ್ಮಣರಿಗೆ ಆಗಾಗ್ಗೆ ಬರೋದು, ಒಂದಿಷ್ಟು ಶ್ಲೋಕ ಬರೆಸೋದು ಹೋಗೋದು. ಅದರಲ್ಲಿ ಏನಾದರೂ ಅವರು ಮಾರನೇ ದಿವಸ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸಿದ್ರೆ ಆಮೇಲೆ ಇನ್ನೊಂದ್ಸಲ ಅದನ್ನು ಹಿಂಗೆ ಹಿಂಗೆ ಮಾಡಿಸಿದ್ದು ಈ ಥರ ಮಾಡಿಕೊಡುದು ಅಂತ ತಿದ್ದಿದ್ದು. ಆದರೆ ಹೀಗೆ ವಿಮಾನದಲ್ಲಿ ನಾನು ಸತ್ಯಲೋಕಾದಿಗಳಲ್ಲಿದ್ದವನು ವಿಮಾನದಲ್ಲಿ ಬಂದು ಬರಿಸಿ ಹೋದರೆ ಕೆಲವರೆಲ್ಲ ಏನು ಆಡ್ಕೊಳ್ತಾರೆ ಅಂತಂದರೆ ಅವರು ಪಿಶಾಚಿಯಾಗಿ ಅಲ್ಲೆಲ್ಲೋ ತಿರುಗ್ತಾ ಇರ್ತಾರೆ, ಅಲ್ಲಿ ಬ್ರಾಹ್ಮಣನ ಶರೀರದೊಳಗೆ ಪ್ರವೇಶ ಮಾಡಿ ಏನೇನೋ ಹೊಂದಿದ್ದಾರೆ, ಅದು ಆ ಪಿಶಾಚಾವೇಶಿಯಾಗಿ ಆ ಬ್ರಾಹ್ಮಣ ಮಾಡಿದ ಕೃತ್ರಿಮ ಗ್ರಂಥ ಇದು, ಅವರಿಗೆ ಸದ್ಗತಿ ಆಗಿಲ್ಲ. ಪಿಶಾಚಿಯಾಗಿ ಇಲ್ಲೇ ಭ್ರಮತೆ ಶ್ರಮತೆ ನಿಶಂ ಗತಿರ್ನ ಜಾತ ಚಾತ್ರೈವ ಭ್ರಮತೆ ಶ್ರಮತೆ ನಿಶಂ, ಅವರಿಗೆ ಸದ್ಗತಿ ಆಗಿಲ್ಲ. ಇಲ್ಲೇ ಎಲ್ಲೋ ಸುತ್ತಾಡ್ತಿದ್ದಾರೆ ಪಿಶಾಚಿಯಾಗಿ ಅಂತ ಹೇಳುವವರು ಇದ್ದಾರೆ. ಸರಿ, ಅವರು ಮುಂದೆ ಆ ರೀತಿ ಆಗ್ತಾರೆ ಅವರಷ್ಟು, ತಾವು ಅವರಾಗೋದನ್ನ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಅವರು ಅವ್ರು ಬೀಳ್ತಾರೆ, ಅಧಪಾತ ಆಗ್ತದೆ ಅವರಿಗೆ. ಆದ್ರೆ ನಾನು ಮಾತ್ರ ಹಾಗಲ್ಲ, ಇದು ಎರಡನೇ ಸಲ ಹೇಳ್ಕೊಂಡಿದ್ರು. ನಾನು ಗ್ರಹ ಅಲ್ಲ ಬಲಿಗ್ರಹ ಅಂತ ಒಂದ್ ಕಡೆ ಹೇಳಿದ್ದ. ಮಾನಂ ವೈ ಮತ್ತೆ ವಿಪ್ರರಿಗೆ ಹೇಳ್ತಾರೆ, ನಿನಗೆ ಮುಂದೆ ಬಹಳ ಒಳ್ಳೆ ಸನ್ಮಾನಗಳಾಗ್ತದೆ. ಮಾನಂ ವೈ ಜಾಯತೆ ಕಾಮಂ, ಇಲ್ಲಿ ನೋಡಿ, ಮಾನಂ ವೈ ಜಾಯತೆ ಕಾಮಂ ಮಾನಿಂ ಸ್ತವನ ಚಾನ್ಯಥ, ಮುಂದೆ ದಿವ್ಯವಾದ ಸನ್ಮಾನ ನಿಮಗಾಗ್ತದೆ. ತಸ್ಮಾನ್ ಮಮ ಪದೇ ನಿತ್ಯಂ ಭಕ್ತಿಂ ಕುರು ಸುತೋತ್ತಮ. ಮಾನ ಆಗ್ತದೆ ಅಂತಂದ್ರೆ ಅರ್ಥ, ವೃಂದಾವನಾಚಾರ್ಯರಾದಾಗ ಈ ವಿಪ್ರರು ವೃಂದಾವನಾಚಾರ್ಯರಾಗಿ ಜನ್ಮ ಪಡೆದಾಗ ಕೊಚ್ಚಿ ರಾಜ, ಮೈಸೂರು ಮಹಾರಾಜ ಇವರೆಲ್ಲ ಇವರಿಗೆ ಸನ್ಮಾನ ಮಾಡಿದ್ದಾರೆ ಅಂತ ವಿಶ್ವಪ್ರಿಯ ವಿಲಾಸದಲ್ಲಿ. ಆದ್ರಿಂದ ಆ ವಿಶ್ವಪ್ರಿಯ ವಿಲಾಸದ ನೋಡಿಕೊಂಡಾಗ ಇದು ಸ್ಪಷ್ಟ, ಮುಂದೆ ಸನ್ಮಾನ ಆಗ್ತದೆ, ಅದನ್ನು ಮೊದಲೇ ಹೇಳಿದೆ. ಆದರೆ ಅವರು ಸನ್ಮಾನ ಮಾಡಲಿ, ನೀವು ಮಾತ್ರ ಆ ರಾಜಕಾರ್ಯಕ್ಕಾಗಿ ತೊಡಗಬೇಡ್ರಿ ಅಂತ. ಅದು ಅವರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಆದೇಶ. ಕೆಲವರು ರಾಜಕಾರ್ಯ ಅಂತ ಹೇಳ್ಕೊಂಡು ಎಲ್ಲವನ್ನು ಬಿಟ್ಟು ಆ ರಾಜರ ಮನೆ ಬಾಗಿಲು ಕಾಯೋದು, ಅವರನ್ನು ಅನುಸರಿಸೋದು, ಅವರನ್ನು ಪ್ರೀತಿಪಡಿಸೋದು, ಲೌಕಿಕಕ್ಕಾಗಿ ತಮ್ಮ ಲೌಕಿಕ ಜೀವನ, ಅವರು ಕೊಡತಕ್ಕಂಥ ಬಿಡಿ ಕಾಸಿಗಾಗಿ ಈ ಎಲ್ಲ ಆಧ್ಯಾತ್ಮಿಕವನ್ನು ಬಿಟ್ಟು ಆ ರಾಜರ ಬೆನ್ನತ್ತೋರಿದ್ದಾರೆ. ಆದರೆ ವಿಪ್ರರಿ ಹೇಳ್ತಾರೆ, ವಾದಿರಾಜನಾದ ನಾನಿದ್ದಾಗ ಕ್ಷುದ್ರ ರಾಜರ ಯಾತಕ್ಕೆ ಬೇಕು ನಿಮಗೆ ಅಂತ. ನಾನಲ್ವೇ ರಾಜ ಅಲ್ವೇ, ನಾನು ವಾದಿರಾಜ, ನಾನು ರಾಜನೇ. ಆ ರಾಜರ ಹಿಡಿಬೇಡಿ ಸುಮ್ಮನೆ, ಇದೆಲ್ಲ ತಪ್ಪಿ ಹೋಗ್ತದೆ ಅಂತ. ವಾದಿರಾಜಾಗ್ರತಃ ಕ್ಷುದ್ರ ರಾಜ ಕಾರ್ಯಂ ಕುತಸ್ತವ, ಕ್ಷುದ್ರ ರಾಜರ ಕಾರ್ಯ ಬಿಟ್ಟುಬಿಡ್ರಿ, ನನ್ನ ವಾದಿರಾಜರ ಕಾರ್ಯವನ್ನು ನೀವು ಹಿಡ್ಕೊಳ್ರಿ. ಇದು ಎಲ್ರಿಗೂ ಸೇರುವಂತಹ ಮಾತು. ಮತ್ತೆ ಪರ್ಯಾಯ ವೃಂದಾವನಾಚಾರ್ಯರಾದಾಗ ಪರ್ಯಾಯ ನಡೆಸಬೇಕು, ವಿಶ್ವಪ್ರಿಯ ತೀರ್ಥರಾದಾಗ ಆಗ ಪರ್ಯಾಯದಲ್ಲಿ ಅನ್ನದಾನ ನಡೀಬೇಕು, ಅದು ಹೇಗೆ ಅಂತ ಚಿಂತನೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ವೇದವ್ಯಾಸ ದೇವರ ಸೇವೆ ಮಾಡ್ತಾ ಇರಲಿ, ಪರ್ಯಾಯೋತ್ಸವ ಚೆನ್ನಾಗಿ ನಡೀತದೆ ಅಂತ ತಮ್ಮ ಅನುಭವ ಹೇಳಿದಾಗಿ. ತಮ್ಮ ಅನುಭವ, ತಾವು ತಮ್ಮ ಪರ್ಯಾಯ ಕಾಲದಲ್ಲಿ ಅನ್ನದಾನ ಹೇಗೆ ಮಾಡಬೇಕು, ಬಂದವರಿಗೆಲ್ಲ ಊಟ ಆಗಬೇಕು, ಏನು ಆ ಕಡೆ ಈ ಕಡೆ ಹೋಗಲೇ ಇಲ್ಲ, ರಾಜರ ಕಾರ್ಯಕ್ಕೆ ಹೋಗಲೇ ಇಲ್ಲ, ರಾಜರನ್ನು ಅನುಸರಿಸಲಿಕ್ಕೆ ಹೋಗಲೇ ಇಲ್ಲ. ವೇದವ್ಯಾಸ ದೇವರ ಸೇವೆ ಅಂದರೆ ಸದ್ಗ್ರಂಥ ಪಾಠ ಪ್ರವಚನ ಮಾಡ್ತಾ ಕೂತ್ಕೊಂಡ್ರು, ರಾಜರೇ ಇವರು ಬಳಿ ಬಂದರು, ರಾಜರು ಬಂದು ಬೇಕಾದಷ್ಟು ಕೊಟ್ಟರು. ಅದೇ ಮಾತನ್ನು ಹೇಳ್ತಾರೆ ಇವರು, ಪರ್ಯಾಯ ಕಾಲದ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ್ರಿ, ವ್ಯಾಸರನ್ನು ಸೇವಿಸ್ರಿ ನಿಮಗೆ ಆಗ್ತದೆ. ವ್ಯಾಸರನ್ನು ಸೇವಿಸ್ರಿ ಅಂದ್ರೆ ಎರಡು ಅರ್ಥ, ಸತ್ಶಾಸ್ತ್ರಗಳ ಪಾಠ ಪ್ರವಚನ ಮಾಡಿಕೊಂಡಿರ್ರಿ ಅಂತ ಒಂದು, ಒಂದು ಮಧ್ಯವಾಟ ಮಠದ ಬಾದರಾಯಣ ಸೇವೆ ನಿಮ್ಮಿಂದ ಆಗಬೇಕಾಗಿದೆ, ಅದನ್ನು ಮಾಡ್ರಿ ಅಂತ. ಇವರ ಬಗ್ಗೆ ಎಲ್ಲರೂ ಕೂಡ ಅವರನ್ನ, ಆ ವಿಪ್ರರನ್ನ ಉಪದೇಶ ಪಡೆದಂತಹ ವಿಪ್ರರನ್ನ ವೃಂದಾವನಾಚಾರ್ಯರು ಅಂತಲೇ ಕರಿಬೇಕು ಅಂತ ಅವರ ಆದೇಶ. ವೃಂದಾವನಾಚಾರ್ಯರು ಅಂತಲೇ ಕರಿಬೇಕು. ಏನರ್ಥ? ಆಚಾರ್ಯ ಶಬ್ದ ಪ್ರವೃತ್ತಿ ನಿಮಿತ್ತ ಏನು? ವಿಶ್ವಪ್ರಿಯ ತೀರ್ಥರು ಅಂತ ಬಿಟ್ಟು ಆಚಾರ್ಯರು ಅಂತ ಇವರನ್ನ ಯಾಕೆ ಕರಿಬೇಕು ಅಂತಂದ್ರೆ, ಆಚಾರ್ಯ ಶಬ್ದ ಪ್ರವೃತ್ತವು ನಿಮಿತ್ತಂಚ ಅಸ್ತಿ ಬ್ರಾಹ್ಮಣೇ. ಆ ಬ್ರಾಹ್ಮಣರಿಗೆ ಮುಂದೆ ಆಚಾರ್ಯ ವೃಂದಾವನಾಚಾರ್ಯ ಅಂತ ಅನ್ನುವಲ್ಲಿ ಆಚಾರ್ಯ ಶಬ್ದ ಬರಲಿಕ್ಕೆ ಒಂದು ಪ್ರವೃತ್ತಿನೂ ಇದೆ. ಏನದು ಅಂದ್ರೆ, ಮಮ ಪೂರ್ವ ಗುಣಾನಂತೂ ಪ್ರವಕ್ತೃತ್ವ ದಿನೇ ದಿನೇ. ನಾನೇನು ಸ್ವಪ್ನದಲ್ಲಿ ಅವರಿಗೆ ಉಪದೇಶ ಮಾಡಿದ್ದೀನಿ, ಅದನ್ನ ದಿನೇ ದಿನೇ ಎಲ್ರಿಗೂ ಪ್ರಸಾರ ಮಾಡಬೇಕಾದವರು ಅವರು, ಅದನ್ನ ಪ್ರಚಾರಕ್ಕೆ ತಂದು ಪ್ರವಚನ ಮಾಡಬೇಕಾದವರು ಅವರು. ನಮ್ಮ ಪೂರ್ವ ಗುಣಾನಂತು ಅಂದ್ರೆ, ಹಿಂದೆ ಸ್ವಪ್ನದಲ್ಲಿ ಹೇಳಿದಂತಹ ಗುಣಗಳೇನಿದೆ ಅದನ್ನೆಲ್ಲ, ಪ್ರವಕ್ತೃತ್ವ ಇದೆಯಲ್ಲ, ಅದೇ ಆಚಾರ್ಯ ಶಬ್ದ ಪ್ರವೃತ್ತಿ. ಆಚಾರ್ಯ ಅಂತ ಅದನ್ನು ಕರಿಬೇಕು. ಆಚಿನೋತಿ ಶಾಸ್ತ್ರಾರ್ಥಾನ್, ಶಾಸ್ತ್ರಾರ್ಥಗಳನ್ನು ಹೇಳಬೇಕು. ಇದು ಶಾಸ್ತ್ರವೇ, ಹಯಗ್ರೀವ ಬ್ರಹ್ಮವಿದ್ಯೆ ಅಂತ ಕರೆದಾಗ ಇದು ಒಂದು ಶಾಸ್ತ್ರವೇ, ಇದು ಪುರುಷ ಸೂಕ್ತಕ್ಕೆ ಸಮಾನ. ಆದ್ದರಿಂದ ಅವರಿಗೆ ಆಚಾರ್ಯ ಶಬ್ದ ಪ್ರವೃತ್ತಿ ನಿಮಿತ್ತ ಅವರಲ್ಲಿರೋದ್ರಿಂದ ವೃಂದಾವನಾಚಾರ್ಯ ಅಂತ ಕರಿಬೇಕು. ವೃಂದಾವನಾಖ್ಯಾನವನ್ನ ಪ್ರವಕ್ತೃತ್ವ ಹೇಳಿದಂಥವ್ರು, ಎಲ್ಲರ ಕಡೆ ಪ್ರವಚನ ಮಾಡಿದವರಾದ್ರಿಂದ ವೃಂದಾವನಾಚಾರ್ಯ ನಾಮದಿಂದಲೇ ಕರಿಬೇಕು. ಬೇರೆ ಹೆಸರಿನಿಂದ ಕರೆದರೆ ಅಥವಾ ಈ ಹೆಸರನ್ನು ಕರೆಯದೇ ಇದ್ರೆ ಅವರು ನನ್ನ ನಿಗ್ರಹಕ್ಕೆ ಗುರಿ ಆಗ್ತಾರೆ ಅಂತ. ಹೀಗೆ ವೃಂದಾವನಾಚಾರ್ಯರ ಮಹಿಮೆಯನ್ನು ತಿಳಿಸಿದ್ದಾರೆ. ಮತ್ತು ವೇದವೇದ್ಯರ ಚರಿ, ವೇದವೇದ್ಯರ ಬಗ್ಗೆ ಬರ್ತದೆ. ವೇದ ನಿಧಿಗಳ ಪ್ರಕರಣ ಅಂತಿದೆ. ವೇದ ನಿಧಿಗಳಿಗೆ ಅವರು ಮಾಡಿದಂತಹ ಅನುಗ್ರಹ, ವೇದವೇದ್ಯರಿಗೆ ಮಾಡಿದ್ದು, ಭೂತರಾಜರ ಪ್ರಸ್ತಾಪವೂ ಕೂಡ ಇದರಲ್ಲಿದೆ. ಅದರದ್ದೆಲ್ಲ ವಿಷಯವನ್ನು ಮತ್ತು ವೃಂದಾವನದ ಮಹಿಮೆ, ಧವಳಗಂಗೆ ಮಹಿಮೆ, ಅದನ್ನು ನಾಳೆ ದಿವಸ ಸಂಘಟನೆ ನಡೆಸ್ತೀವಿ.